भयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचन स्वनाम ग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुर्गाभये नमः गुरुमखिलगुणज्ञम् सद्गुणैकाभिवासम् क्षमदमपरिनिष्ठम् सत्त्वनिष्ठम् वरिष्ठम् सकलभुजनशिष्टम् नित्यनिर्भूतकष्टम् भयमुखपदनिष्ठम् माम् भजन्तु प्रपन्नाः अर्थकल्पितकल्पोऽयम् प्रत्यक्षिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् विशेषवाद सन्दर्भ ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನಾ ದಿವಸ. ಆರಾಧನಾ ಅಂದರೆ ಏನು? ಇಷ್ಟೇ, ಯಾರ ಆರಾಧನೆ ಇರುತ್ತೆ ಆ ಮಹಾನುಭಾವರ ಉಪಕಾರ ನಮಗೆಷ್ಟರವರೆಗೆ ಆಗಿದೆ ಎಂಬುದನ್ನು ತಿಳಿದುಕೊಂಡು ಅದನ್ನು ನಾವು ಅನುಭವಿಸಿದ್ದರೆ, ಯಾರಾದರೂ ಉಪಕಾರ ಮಾಡಿದರೆ ನಮಗೆ ಅನುಭವಕ್ಕೆ ಬಂದಿರುತ್ತೆ. ಆ ಉಪಕಾರ ಎಷ್ಟರವರೆಗೆ ನಾವು ಅನುಭವಿಸಿದ್ದೇವೆ ಅದನ್ನು ನೆನೆಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದೇ ನಿಜವಾದ ಆರಾಧನೆ. ಆರಾಧನೆಯ ಒಂದು ಭಾಗ ಪಂಚಾಮೃತ ಭೋಜನ ಇವೆಲ್ಲ ಸರಿ. ನಮಗೆ ಆರಾಧನೆ ಅಂದರೆ ಬೆಳಿಗ್ಗೆ ಒಂದು ಪಂಚಾಮೃತ, ಮಧ್ಯಾಹ್ನ ಒಂದು ಪ್ರವಚನ, ಒಂದು ಊಟ, ನಂತರ ಕೃಷ್ಣಾರ್ಪಣ ಅಲ್ಲ. ಆ ಮಹಾನುಭಾವರು ನಮಗೇನು ಉಪಕಾರ ಮಾಡಿದ್ದಾರೆ ಅಂತ ನೆನೆಯಬೇಕು. ಅವರು ಹೇಳಿದ ವಿಚಾರಗಳು ತಲೆಯಲ್ಲಿ ಬರಬೇಕು. ಬಂದಿಲ್ಲ ಅಂದಾದರೂ ತರಬೇಕು. ಅವರು ಹೇಳಿದ್ದನ್ನು ನೆನೆಯಬೇಕು. ನೆನೆದದ್ದನ್ನು ಇವತ್ತಿನಿಂದ ಅನುಷ್ಠಾನ ಕೆಡುತ್ತೇನೆ ಅಂತ ಸಂಕಲ್ಪ ಮಾಡಿಕೋಬೇಕು ಅಲ್ವಾ? ಸಂಕಲ್ಪ ಮಾಡಿಕೋಬೇಕು, ಇಡೀ ವರ್ಷ ಅದನ್ನು ಚಾಚೂ ತಪ್ಪದೇ ಅನುಷ್ಠಾನ ಮಾಡಬೇಕು. ಬರೋ ವರ್ಷ ಆರಾಧನೆ ಕಾಲಕ್ಕೆ ಕೃಷ್ಣ ಅರ್ಪಣೆ ಬಿಡಬೇಕು. ಅದು ನಿಜವಾದ ಆರಾಧನೆ ಆದಿತು. ಇಲ್ಲದಿದ್ದರೆ ಸುಮ್ಮನೆ ಬಂದು ಏನೋ ಒಂದು ನಮಸ್ಕಾರ ಮಾಡಿ ಪಂಚಾಮೃತ ತಗೊಂಡು ಹೋದರೆ ಅದು ಆರಾಧನೆ ಅಲ್ಲ. ಹಾಗಾದರೆ ವ್ಯಾಸರಾಜ ಗುರು ಸಾರ್ವಭೌಮರು ಜಗತ್ತಿಗೆ ಏನು ಕೊಟ್ಟರು? ಜಗತ್ತಿಗೆ ಕೊಟ್ಟರು ಸರಿ, ನಮಗನ್ಸುತ್ತೆ ಎಲ್ಲರಿಗೂ ಕೊಟ್ರಿ ನಂಗೇನು ಕೊಟ್ರು ಅಂತ. ಹಾಗೆ ನಮ್ಮವರಿಗೂ ಏನು ಬಂತು? ಅವರು ಕೊಟ್ಟಂತಹ ಉಪಕಾರ ನಮ್ಮವರಿಗೆ ಹೇಗೆ ಹರಿದು ಬಂತು ಅದನ್ನು ಹೇಗೆ ಚಿಂತನೆ ಮಾಡಬೇಕು. ಆ ರೀತಿಯಲ್ಲಿ ಸಮಯ ಸ್ವಲ್ಪ ಇದೆ, ನಾನು ಸ್ವಲ್ಪ ತಡವಾಗಿ ಬಂದೆ. ಯಾಕಂದ್ರೆ ನನ್ನ ಕೀರ್ತಿಯನ್ನು ನಾನು ಉಳಿಸ್ಕೋಬೇಕಾಗುತ್ತೆ. ನನಗೆ ಬೆಂಗಳೂರಲ್ಲಿ ಒಳ್ಳೆ ಕೀರ್ತಿ ಬಂದಿದೆ, ತಡವಾಗಿ ಬರ್ತಾರೆ ಬೇಗ ಮುಗಿಸ್ತಾರೆ ಅಂತ ಹೇಳಿ ಅದರಿಂದ ಚೂರು ತಡವಾಗಿ ಬಂದೆ. ಜಗತ್ತಿಗೆ ಇಂಥ ಅದ್ಭುತ ರತ್ನವನ್ನು ಕೊಟ್ಟಂಥ ಬ್ರಹ್ಮಣ್ಯ ತೀರ್ಥರಿಗೆ ಮೊದಲು ನಮಸ್ಕಾರ ಮಾಡಬೇಕು. ಹೌದು ತಾನೆ, ನಾವು ಯಾವಾಗಲೂ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡುತ್ತೇವೆ. ಉಪಕಾರ ಮಾಡಿದವರ ಕೊಡುಗೆಯನ್ನು ಕೊಟ್ಟವರನ್ನು ನಾವು ನೆನೆಯಲ್ಲ. ಧ್ರುವರಾಜರನ್ನು ನೆನೆಸ್ತೇವೆ, ಎಂಥವರು ಎಂಥವರು ಅಂತ ನೆನೆಸ್ತೇವೆ. ಆದರೆ ಎಂದಾದರೂ ಧ್ರುವರಾಜರನ್ನ ಲೋಕಕ್ಕೆ ಕೊಟ್ಟ ಅವರ ತಾಯಿಗೆ ನಮಸ್ಕಾರ ಸಲ್ಲಿಸ್ತೀವ? ಸಲ್ಲಿಸಲ್ಲ. ಅದನ್ನು ಹೇಳುತ್ತಾರೆ ಹರಿವಂಶದಲ್ಲಿ. ಧ್ರುವರಾಜರ ಚರಿತ್ರೆ ಬಂದಾಗ ಅಲ್ಲಿ ವಿಶೇಷ ವಿಷ್ಣು ಪುರಾಣದಲ್ಲೂ ಹೇಳುತ್ತಾರೆ. ಶುಕ್ರಾಚಾರ್ಯರು, ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ಧ್ರುವರಾಜರನ್ನು ಕುರಿತು ಶ್ಲೋಕವನ್ನು ಮಾಡುತ್ತಾ ಇಂಥ ಅದ್ಭುತ ಮಹಿಮೆಯಯ್ಯ ಈ ಸೀತನದ್ದು ಅಂತ ಹೇಳಿ, ಇಂಥವ ಜಗತ್ತಿಗೆ ಬರಲಿಕ್ಕೆ ಕಾರಣ ಈ ತಾಯಿ ತಾನೆ, ಅದಕ್ಕೆ ಭಗವಂತ ಆಕೆಗೂ ಒಂದು ಸ್ಥಾನವನ್ನು ಕೊಟ್ಟ ಅಂತ ಆಕೆಗೂ ನಮಸ್ಕಾರ ಸಲ್ಲಿಸ್ತಾರೆ. ಹಾಗೆ ಜಗತ್ತಿಗೆ ಅಪರೂಪದ ರತ್ನ ವ್ಯಾಸರಾಜ ಗುರುಸಾರ್ವಭೌಮರಾದರೆ ಅಂಥವರನ್ನು ಕೊಟ್ಟಂತಹ ಬ್ರಹ್ಮಣ್ಯತೀರ್ಥ ಗುರುಸಾರ್ವಭೌಮರಿಗೆ ನಾವು ನಮಸ್ಕಾರ ಮಾಡಲೇಬೇಕು. ಬ್ರಹ್ಮಣ್ಯತೀರ್ಥರನ್ನ ಚೂರು ಸ್ಮರಿಸಿ ಅವರ ಒಂದು ವಿಶೇಷ ಮಹಿಮೆ ಏನದು ಅಂದರೆ, ಪೂಜಾ ಕಾಲಕ್ಕೆ ಅವರು ಆ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಆ ದೇವರಲ್ಲೇ ದೃಷ್ಟಿ ಇಡ್ತಾ ಪೂಜಾ ಮಾಡುತ್ತಾ ಇದ್ರು. ಎಲ್ಲರೂ ಅಷ್ಟೇ, ಅವರಲ್ಲಿ ವಿಶೇಷ ಏನು ಅಂದರೆ ಪೂಜಾ ಆದ ಮೇಲೆ ಅವರು ಹತ್ತಾರು ಗಡಿಗೆಗಳಲ್ಲಿ ನೀರನ್ನ ಎದುರಿಗೆ ಇಡಿಸುತ್ತಾ ಇರ್ತದೆ, ತಣ್ಣನ ನೀರು ಗಡಿಗೆ ಮೇಲೆ ಗಡಿಗೆ ಆ ಥರ. ಪೂಜಾ ಆದ ಕೂಡಲೇ ತಮ್ಮ ದೃಷ್ಟಿಯನ್ನ ಆ ನೀರಿನ ಮೇಲೆ ಗಡಿಗೆಗಳ ಮೇಲೆ ಹಾಕಿದ ಕೂಡಲೇ ಇಡೀ ಎಲ್ಲಾ ಗಡಿಗೆಯಲ್ಲಿರುವಂತಹ ನೀರು ಕುದಿತಾ ಇತ್ತಂತೆ. ಅದಕ್ಕೆ ಭಜೆ ಬ್ರಹ್ಮಣ್ಯ ಭಾಸ್ಕರಂ ಅಂತ ವ್ಯಾಸರಾಜರು ಅವರ ಸ್ವರೂಪವನ್ನೇ ತಿಳಿಸಿಕೊಡುತ್ತಾರೆ. ಅಂಥ ಬ್ರಹ್ಮಣ್ಯ ತೀರ್ಥರು ಬನ್ನೂರಿಗೆ ಬಂದಾಗ ವೃದ್ಧ ಬ್ರಾಹ್ಮಣರು ದಂಪತಿಗಳು ಬಂದರು. ಮಕ್ಕಳಾಗದೇ ಇರುವ ಸ್ಥಿತಿ, ಎಲ್ಲ ಮುಗಿದೋಗಿತ್ತು, ಇನ್ನೇನು ಈ ಜೀವನದಲ್ಲಿ ಮಕ್ಕಳಾಗಲ್ಲ ಅನ್ನುವ ಸ್ಥಿತಿ. ಅಂಥ ಕಾಲಕ್ಕೆ ಬ್ರಹ್ಮಣ್ಯ ತೀರ್ಥರ ಹತ್ರ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಸುಪುತ್ರವತಿ ಭವ, ಆಶ್ಚರ್ಯ ಇದು. ಅವರು ನೋಡಿದದ್ದು ಅಂದ್ರೆ ಉತ್ತರ ಕೊಡುತ್ತಾರೆ. ಅವರಂದ್ರು ಸ್ವಾಮಿ ಇನ್ನೆಲ್ಲಿ ಸಂತಾನ, ನಾವು ಆ ವಯಸ್ಸು ದಾಟಿ ಆಯಿತು. ಎಷ್ಟು ದೃಢವಾದ ವಿಶ್ವಾಸ ಅವರಿಗೆ ಅಂದರೆ ಸ್ವಾಮಿ ನುಡಿಸಿದ, ಒಳಗೊಬ್ಬ ಇದ್ದಾನಲ್ಲ ಅವ ನುಡಿಸಿದ್ದಾನೆ, ನಡೆಸೋ ಭಾರ ಅವನದ್ದು. ಅದು ಬ್ರಹ್ಮಣ್ಯ ತೀರ್ಥರ ಗೊತ್ತು. ಮಂತ್ರಾಕ್ಷತೆ ಕೊಟ್ಟು ಕಳಿಸಿದರು, ಮಗುವಾದ ಕೂಡಲೇ ನಮ್ಮ ಸ್ವಾಮಿಗೆ ಸಮರ್ಪಣೆ ಮಾಡಬೇಕು. ನೋಡಿ, ವೃದ್ಧ ದಂಪತಿಗಳಿಗೆ ಆಕೆಗೆ ರಜೋದರ್ಶನ ಆಗಿ ಪುನಃ ಮಗುವಾಗಿ, ಆ ಮಗು ಆಗುವಾಗ ನೋಡಿ ಸರಿಯಾದ ಸಂದರ್ಭಕ್ಕೆ ವ್ಯಾಸರಾಜರನ್ನ ಭೂಸ್ಪರ್ಶ ಆಗದಂತೆ ಬಂಗಾರದ ಹರಿವಾಣವನ್ನ ಬ್ರಹ್ಮಣ್ಯ ತೀರ್ಥರು ಕಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ವ್ಯಾಸರಾಜರು ತಾವು ಯಾರು ಎಂಬುದನ್ನು ಸೂಚ್ಯವಾಗಿ ತಿಳಿಸ್ತಾರೆ. ನಾವು ಇಲ್ಲಿಯವರಲ್ಲ, ಅಲ್ಲಿಂದ ಬಂದವರು ಅಂತ ತಿಳಿಸಲಿಕ್ಕೆ ಮಂದಾರ ಮಂಜರಿ ಅಂತ ಬರೀತಾರೆ ತಮ್ಮ ವ್ಯಾಖ್ಯಾನಕ್ಕೆ ಹೆಸರು. ಮಂದಾರ ಪುಷ್ಪ ಭೂಲೋಕದ್ದಲ್ಲ, ದೇವಲೋಕದ್ದು. ಅದು ಒಂದು ಪುಷ್ಪ ಇಟ್ಟರೆ ಒಂದು ಯೋಜನ ಪರ್ಯಂತ ಸುಗಂಧ ಬರ್ತಾ ಇರುತ್ತೆ. ಅಂಥ ಮಂದಾರ ಪುಷ್ಪಗಳನ್ನು ಧಾರಣೆ ಮಾಡುವ ಯೋಗ್ಯತ ದೇವತೆಗಳಿಗೆ ಮಾತ್ರ. ಆದ್ದರಿಂದ ಮಂದಾರ ಮಂಜರಿ ಅಂತ ತಾವು ತೋರಿಕೊಡೋದರಲ್ಲೇ ನಾವು ಬೇರೆಯವರೇ ಎಂಬುದು ಚೆನ್ನಾಗಿ ತೋರಿಕೊಟ್ರು. ಹಾಗೆ ಅವರನ್ನ ಭೂಸ್ಪರ್ಶವಿಲ್ಲದೆ ಆ ಮಗುವನ್ನು ಕರೆಸಿ ನಂತರ ತಂದೆ ತಾಯಿಗಳಿಗೆ ಮಗು ಆಗಿಲ್ಲ ಎಂಬ ದುಃಖ ಇತ್ತು, ಮಗು ಆದ ಮೇಲೆ ಕೊಡಬೇಕಲ್ಲ ಎಂಬ ದುಃಖ ಶುರುವಾಯಿತು. ಆ ಕೊಡಬೇಕಲ್ಲ ಎಂಬ ದುಃಖ ಇರುವಾಗ ಪರಿಹಾರ ಮಾಡುವ ನಾಥರು ಬ್ರಹ್ಮಣ್ಯ ತೀರ್ಥರೆ ಅವರು ಹೇಳುತ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ನೀವು ಮನೆಯಲ್ಲಿದ್ದು ಮಗುವನ್ನು ನೋಡುವುದು, ಮಠದಲ್ಲೇ ಇದ್ದು ನೋಡಿ ಅದಕ್ಕೇನಾಯಿತು ಅಂದ್ರು. ಅವರಿಗೆ ವ್ಯವಸ್ಥೆ ಮಾಡಿಕೊಟ್ರು, ಎಲ್ಲ ಮಾಡಿದ್ರು. ಆದರೆ ನೋಡಿ, ವ್ಯಾಸಯೋಗಿ ಚರಿತ್ರೆಯಲ್ಲಿ ಹೇಳುತ್ತಾರೆ, ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಒಂದು ತೊಟ್ಟು ಹಾಲು ತಾಯಿಯಿಂದ ಬರಲಿಲ್ಲ. ಅಲ್ಲ, ತಾಯಿಯಿಂದ ಬರಲಿಲ್ಲ ಅಂದರೆ ತಾಯಿಗೆ ಹಾಲು ಬಂದಿದ್ದು ಬೇಡ ಅಂತ ಬೇರೆ ಹಾಲು ಕುಡಿಸಿದ್ದು ಅಂತ ಹೇಳಿದರೆ ಸ್ವಾಮಿ ಆ ತಾಯಿಗೆ ಹಾಲೇ ಕೊಡಲಿಲ್ಲ. ಯಾಕೆ? ಇವರಿಗೆ ಈ ಹಾಲು ಕುಡಿಯೋರಲ್ಲ, ಆದ್ದರಿಂದ ಆ ತಾಯಿಗೆ ಹಾಲೇ ಕೊಡಲಿಲ್ಲ. ಇಲ್ಲದಿದ್ದರೆ ಮಹಾದೋಷ ಅದು. ತಾಯಿಗೆ ಸ್ತನದಲ್ಲಿ ಹಾಲು ಬರ್ತಾ ಇರುವಾಗ ಮಗುವಿಗೆ ಕೊಡದಿದ್ದರೆ ತುಂಬಾ ನೋವಾಗುತ್ತಂತೆ. ಶಾಸ್ತ್ರಕಾರ ಹೇಳುತ್ತಾರೆ, ಮನಸ್ಸಲ್ಲೂ ನೋವು, ಶಾರೀರಿಕವಾಗೂ ನೋವು ಬರುತ್ತಂತವರಿಗೆ. ಆದ್ದರಿಂದ ಅಂತಹ ಕೆಲಸವನ್ನು ಬ್ರಹ್ಮಣ್ಯ ತೀರ್ಥರು ಮಾಡಿದರೆ ಅದು ಶಾಸ್ತ್ರದ ವಿರುದ್ಧವಾದ ಕೆಲಸ ಆದೀತು. ಭಗವಂತ ಎಲ್ಲಾ ಸರಿ ಮಾಡುತ್ತಾನೆ ನೋಡಿ, ಎಲ್ಲಾ ಸೆಟ್ ಮಾಡುತ್ತಾನೆ. ಆಕೆಗೂ ಹಾಲಿಲ್ಲ, ಹಾಲು ಬೇಕು ಅಂದರೆ ಕೃಷ್ಣನ ಹಾಲು. ಭಗವಂತನಿಗೆ ಅಭಿಷೇಕ ಮಾಡಿದ, ನೈವೇದ್ಯ ಮಾಡಿದ ಶುದ್ಧವಾದ ಆ ಗೋಕ್ಷೀರವನ್ನೇ ಕೊಡಿಸ್ತಾ ಇದ್ದಾರೆ. ನೋಡಿ, ಆಕಳು ಹಾಲನ್ನ ಕುಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಶರೀರ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ, ಬುದ್ಧಿ ತೀಕ್ಷ್ಣ ಧಾರೆ ಬರುತ್ತೆ. ಸಹಜವಾಗಿಯೇ ತೀಕ್ಷ್ಣಧಾರೆ. ಭಗವಂತನ ಶುದ್ಧವಾದ ಆ ಕ್ಷೀರವನ್ನ ಉಂಡು ಬೆಳೆದವರು. ಅವರಿಗೆ ನಾಮಕರಣ ಏನು ಮಾಡಿದರು ಅಂದರೆ ಯತಿರಾಜ ಅಂತ. ನೋಡಿ, ಅವರಿಗೆ ಮೊದಲೇ ಗೊತ್ತಿತ್ತು ಇವರು ಯತಿಗಳಲ್ಲಿ ರಾಜರಾಗ್ತಾರೆ ಅಂತ ಅವರು ಬ್ರಹ್ಮಣ್ಯ ತೀರ್ಥರಿಗೆ ಗೊತ್ತಿತ್ತು. ಅದಕ್ಕೆ ಯತಿರಾಜ ಅಂತ ಹೆಸರಿಡುತ್ತಾ ಇದ್ದಾರೆ. ಅಂಥ ಯತಿರಾಜ ಬೆಳವಣಿಗೆ ಹೇಗಿತ್ತು ಅಂದರೆ ಒಳಗೆ ಭಗವಂತನ ಚಿಂತನ ಬೆಳವಣಿಗೆ ನಮ್ಮಲ್ಲೇನೆ ನೋಡಬಹುದು. ನಾವು ಒಂದೇ ಪ್ರವಚನ ಹತ್ತು ಜನಕ್ಕೆ ಹತ್ತು ರೀತಿಯ ಅರ್ಥ ಆಗುತ್ತೆ. ಒಂದೇ ಪ್ರವಚನ ಮಾಡಿದಾಗ ಒಬ್ಬರಿಗೆ ಬೇಗ ಅರ್ಥ ಆಗುತ್ತೆ, ಇನ್ನೊಬ್ಬರಿಗೆ ಬೇಗ ಅರ್ಥ ಆಗಿ ಅನುಷ್ಠಾನಕ್ಕೂ ಬಂದಿರುತ್ತೆ, ಕೆಲವರಿಗೆ ತಲೆಯಲ್ಲಿ ಇಳಿಯೋದೇ ಇಲ್ಲ. ಯಾಕೆ ಹೀಗೆ ಅಂದರೆ ಆ ಒಳಗೆ ಭಗವಂತ ಹಿಂದಿನ ಸಂಸ್ಕಾರದ ಮೂಲಕ ಎಲ್ಲ ಸೆಟ್ ಮಾಡಿರ್ತಾನೆ. ಹಿಂದೆ ಅವರು ಎಷ್ಟು ಸಾಧನೆ ಮಾಡಿರ್ತಾರೆ ಅದನ್ನು ಇಲ್ಲಿ ಓಪನ್ ಮಾಡಿಬಿಡುತ್ತಾನೆ, ಬೇಗ ಅರ್ಥ ಆಗುತ್ತೆ ಅಂತಹದ್ದು. ಈ ಮಹಾನುಭಾವರು ಒಂದ ಎರಡ ನೂರು ವರ್ಷಗಳ ಕಾಲ ತಾಯಿಯ ಹೊಟ್ಟೆಯಲ್ಲಿ ನಾರದರಿಂದ ಪಾಠ ಕೇಳಿದ ಮಹಾನುಭಾವರು ಪ್ರಹ್ಲಾದರಾದರೇ ಇಲ್ಲಿ ಬಂದರು ಹೋಗ್ತಾನೆ. ನೂರು ವರ್ಷ ನಾರದರಿಂದ ಪಾಠ ಕೇಳಬೇಕಾದರೆ ಅದೆಂಥ ಪಾಠ ಕೇಳಿದ್ರು, ಅದೆಂಥ ಅನುಭವ ಪಡ್ಕೊಂಡ್ರು ಮಹಾನುಭಾವರು? ಅವರೇ ಸಾಕ್ಷಾತ್ತಾಗಿ ಬಂದರು. ಅಲ್ಲ, ಅವರೇ ಬಂದರು ಎಂಬುದಕ್ಕೆ ಏನಾದರೂ ಪ್ರೂಫ್ ಇದೆಯಾ? ಅದಕ್ಕೆ ನಮ್ಮ ವ್ಯಾಸರಾಜರ ಕುರಿತು ಅವರ ಶಿಷ್ಯರೇ ಆದ ಪುರಂದರದಾಸರೇ ಹೇಳುತ್ತಾರೆ, ಶಶಾಂಶ ಪ್ರಹ್ಲಾದನೆಂದೆನಿಸಿದೆ ವ್ಯಾಸರಾಜ ಅಂತ. ಇನ್ನು ಅವರ ಸಾಕ್ಷಾತ್ ಶಿಷ್ಯರಾಗಿರತಕ್ಕಂಥ ವಿಷ್ಣು ತೀರ್ಥರು ಅವರೇ ವಿಜಯೀಂದ್ರರಾಗಿ ಬಂದರು. ವಿಜಯೀಂದ್ರರು ವ್ಯಾಸರಾಜರ ಸ್ತೋತ್ರದಲ್ಲಿ ಹೇಳುತ್ತಾರೆ, ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯಾನುಪ್ರವೇಶವಾನ್ ಅಂತ ಅವರ ಕುರಿತು ಅದ್ಭುತವಾದ ವಿಚಾರಗಳನ್ನು ಹೇಳುತ್ತಾರೆ. ಒಂದು ಸಲ ವ್ಯಾಸರಾಜರ ಕುರಿತು ನಾವು ನೋಡಲಿಕ್ಕೆ ಮೊದಲು ಪ್ರಹ್ಲಾದರಾಜರ ಚರಿತ್ರೆಗೆ ಚೂರು ಹೆಜ್ಜೆ ಹಾಕುವುದು ಒಳ್ಳೆಯದು, ಇಲ್ಲದಿದ್ದರೆ ಅವರ ಗತ್ತು ಗೊತ್ತಾಗಲ್ಲ. ಪ್ರಹ್ಲಾದರಾಜರ ತಾಯಿಯನ್ನ ಇಂದ್ರ ದೇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದಾನೆ. ಅಂತಹ ಕಾಲಕ್ಕೆ ದಾಳಿ ಮಾಡಿ ದೈತ್ಯರನ್ನ ಸೋಲಿಸಿ ಹಿರಣ್ಯಕಶಿಪುವಿನ ತಾಯಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಕಯಾಧು ದೇವಿಯನ್ನ. ಅಂತಹ ಕಾಲಕ್ಕೆ ನಾರದರು ಬರ್ತಾ ಇದ್ದಾರೆ, ಹೇ ಇಂದ್ರ ಎಲ್ಲಿ ಕರ್ಕೊಂಡು ಹೋಗ್ತಾ ಇರೋದು? ಏನಿಲ್ಲ ಸ್ವಾಮಿ, ಇವನ ಹೊಟ್ಟೆಯಲ್ಲಿ ಅವಿಶಕ್ಯಂ ವೀರ್ಯಮಾಸ್ತೆ, ಯಾರು ತಡೆಯಲಾರದಷ್ಟು ಕಾಂತಿಯಾಗಿ ಗರ್ಭದಿಂದ ಬರ್ತಾ ಇದೆ. ಇವನ ಅಪ್ಪನೇ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ, ಇವನಿಷ್ಟು ಕೊಡ್ತಾನೋ ಇನ್ನ. ಆದ್ದರಿಂದ ಆಕೆ ಪ್ರಸವ ಆಗುವ ಪರ್ಯಂತ ಮನೆಯಲ್ಲಿಟ್ಟುಕೊಂಡು ಪ್ರಸವ ಆದ ಕೂಡಲೇ ಮಗುವನ್ನು ಕೊಂದು ನಾನು ಬಿಟ್ಟು ಬಿಡುತ್ತೇನೆ. ಇಷ್ಟು ಸ್ಪಷ್ಟ ಶಬ್ದ. ಅವಾಗ ನಾರದರು ಏನು ಉತ್ತರ ಕೊಡಬೇಕು? ಅಯ್ಯೋ ಇಂದ್ರ ಒಳಗೆ ಒಳ್ಳೆಯವ ಇದ್ದಾನೆ, ಆದ ಕಾರಣ ದಯವಿಟ್ಟು ಬಿಟ್ಟು ಬಿಡು, ಈ ಶಬ್ದ ಪ್ರಯೋಗ ಮಾಡಬೇಕು. ಎಂಥ ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಹೇಳುತ್ತಾರೆ ತ್ವಯಾ ನ ಪ್ರಾಪ್ಯತೆ ಸಂಸ್ಥಾನ್, ಇಂದ್ರ ನಿನ್ನಿಂದ ಸಾವು ಇವನಿಗೆ ಬರಲ್ಲ, ನೀನು ಕೊಲ್ಲಲಿಕ್ಕಾಗಲ್ಲ. ನೋಡಿ, ಕೊಲ್ಲಬೇಡ ಅಂತ ಪ್ರಾರ್ಥನೆ ಮಾಡೋದು ಬೇರೆ, ನಿನಗೆ ಕೊಲ್ಲಲಿಕ್ಕಾಗಲ್ಲ ಅಂಬೋದು ಬೇರೆ ಶಬ್ದ. ಯಾರಿಗೆ ಆಡಿದ್ದ ಶಬ್ದ ಅಂತ ಹೇಳಿದರೆ, ವಜ್ರಧಾರಿಯಾಗಿರತಕ್ಕಂಥ ಪರ್ವತಗಳನ್ನೇ ಪುಡಿ ಪುಡಿ ಮಾಡುವ ವಜ್ರಧಾರಿಯಾದ ಇಂದ್ರದೇವರ ಮುಂದೆ ಚಿಕ್ಕ ಮಗು ಗರ್ಭದಲ್ಲಿದೆ, ಒಂದು ಕ್ಷಣದಲ್ಲಿ ಗರ್ಭಕ್ಕೂ ಹೋಗಿ ಗರ್ಭದಲ್ಲೇ ಕೂಸನ್ನ ಕೊಲ್ಲಬಲ್ಲ ತಾಕತ್ತವರಿಗಿದೆ. ಅಂಥವರಿಗೆ ಹೇಳಿದ್ದು ತ್ವಯಾನ ಪ್ರಾಪ್ಯತೆ ಸಂಸ್ಥಾನ್, ನಿನ್ನಿಂದ ಸಾವು ಬರಲ್ಲ, ಈ ಹುಡುಗನನ್ನ ಕೊಲ್ಲಲಿಕ್ಕಾಗಲ್ಲ, ಕಾರಣ ಕೊಡಬೇಕಲ್ಲ. ಹೇಳುತ್ತಾರೆ ಅದೇ ಪಂಕ್ತಿಯಲ್ಲಿ, ಅನಂತ ಅನುಚರೋ ಬಲಿ, ಅನಂತನ ಅನುಚರ ಶೇಷದೇವರ ಅನುಚರ ಬಂದಿದ್ದಾನೆ ಬಲಿ, ಮಹಾಬಲಿಷ್ಠನಾಗಿದ್ದಾನೆ, ನಿನಗೆ ಕೊಲ್ಲಲಿಕ್ಕಾಗಲ್ಲ ಅಂತ ಹೇಳುತ್ತಾರೆ. ನಮ್ಮ ಪುರಂದರದಾಸರು ಹೇಳಿದ ಮಾತಿಗೆ ಪುರಾವೆ ಬೇಕಲ್ಲ, ಶೇಷಾಂಶ ಪ್ರಹ್ಲಾದನೆಂದೆನಿಸಿದೆ ಎಂಬುದಕ್ಕೆ ಬುಡ ಎಲ್ಲಿದು ಭಾಗವತ. ಅದಕ್ಕೆ ಅನಂತ ಅನುಚರ ಶೇಷದೇವರ ಆವೇಶ ವಿಶೇಷವಾಗಿರುವಂಥವ. ಅದಕ್ಕೆ ಶೇಷದೇವರಿಗೆ ಒಂದು ಹೆಸರಿದೆ, ಎಲ್ಲರ ಅಂದರೆ ಜೀವರೆಲ್ಲರಿಗೆ ಅಭಿಮಾನಿಗಳು, ಜೀವಾಭಿಮಾನಿಗಳು ಅಂತ ಕರೆಸಿಕೊಂಡು ನಮಗೆ ನಿಶ್ಚಯ ತತ್ವಜ್ಞಾನವನ್ನು ಕೊಡತಕ್ಕಂಥವರೇ ಶೇಷದೇವರು. ಅಂಥ ಶೇಷದೇವರು ಎಲ್ಲರ ಬಲಗಣ್ಣಿನಲ್ಲಿದ್ದಾರೆ. ಆ ಶೇಷದೇವರನ್ನ ಉಪನಿಷತ್ತು ಪರಿಚಯ ಮಾಡಿಕೊಡುತ್ತೆ ಬಲಿ ಅಂತ. ಆ ಶೇಷದೇವರ ಹೆಸರೇ ಬಲಿ ಅಂತ ಅದೇ ಶಬ್ದ ಪ್ರಯೋಗ ಮಾಡುತ್ತಾರೆ ಭಾಗವತಕಾರರು. ಅನಂತಾನುಚರ ಬಲಿ, ಮಹಾಬಲಿಷ್ಠನಾಗಿದ್ದಾನೆ, ನಿನಗೇನು ಮಾಡಲಿಕ್ಕಾಗಲ್ಲ ಅಂದಾಗ ದಯದಿಂದ ಮಗುವನ್ನ ಬಿಟ್ಟು ಹೋಗುವುದಾದ್ರೆ ಇರಲಿ ಬಿಡು ಅಂತ ಹೋಗಬೇಕು. ಆದರೆ ಅಲ್ಲಿ ಇಂದ್ರದೇವರು ಮಾಡಿದ್ದೇನು ಹೇಳ್ತಾರೆ, ಅನಂತ ಪ್ರಿಯ ಭಕ್ತಿಯ, ಇವ ಅನಂತನಿಗೆ ಪ್ರಿಯ. ಶೇಷದೇವರ ಸನ್ನಿಧಾನವಿದೆ, ಶೇಷದೇವರ ವಿಶೇಷ ಆವೇಶವಿದೆ. ಅದರಿಂದ ಏನಾಂ ಪರಿಕ್ರಮ್ಯ ದಿವಮ್ಯಯು, ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ಹೊರಟರು. ಯದ್ಯಪಿ ಒಳಗಿರತಕ್ಕಂಥ ಪ್ರಹ್ಲಾದರಾಜರು ಅಂದರೆ ಶಂಕುಕರ್ಣ ಅಖದೇವತ, ಇಂದ್ರದೇವರಿಗಿಂತ ಬಹಳ ಕಡಿಮೆ, ಪ್ರದಕ್ಷಿಣೆ ಮಾಡಬೇಕಾಗಿಲ್ಲ. ಮತ್ತ್ಯಾಕೆ ಮಾಡಿದ್ರು ಅಂದ್ರೆ ಶೇಷದೇವರ ಸನ್ನಿಧಾನ. ಅದು ಭಾಗವತವೇ ಕೊಟ್ಟ ಉತ್ತರ. ಇನ್ನ ಆಚಾರ್ಯರೇ ಸ್ಪಷ್ಟ ಹೇಳುತ್ತಾ ಇದ್ದಾರೆ, ವಾಯುನಾಚ ಸಮಾವಿಷ್ಟ ಪ್ರಹ್ಲಾದ ನಿತ್ಯ ಭಕ್ತಿಮಾನ್. ಅಪರೂಪದ ಚಿಂತನ ಅದು. ಹೇಳುತ್ತಾರೆ ಎಲ್ಲರಲ್ಲೂ ರುಜುಗಣಸ್ಥರಲ್ಲಿ ಬಿಟ್ಟರೆ ಮಿಕ್ಕವರಲ್ಲೆಲ್ಲ ಭಕ್ತಿ ಚೂರು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಆದರೆ ಪ್ರಹ್ಲಾದರಾದರಲ್ಲಿ ಮಾತ್ರ ನಿತ್ಯ ಭಕ್ತಿಮಾನ್ ನಮ್ಮ ಶಬ್ದ ಪ್ರಯೋಗ ಮಾಡುತ್ತಾರೆ. ಇದೇನು ರುಜುಗಣಸ್ಥರಲ್ಲಿ ಇರಬೇಕಾದಂತಹ ಗುಣ ಇವರಲ್ಲಿ ಹೇಗೆ ಬಂತು ಅಂತ ಹೇಳಿದರೆ ಅದಕ್ಕೆ ಉತ್ತರ ಕೊಡುತ್ತಾರೆ, ವಾಯುನಾಚ ಸಮಾವಿಷ್ಟ, ವಾಯುದೇವರ ಸನ್ನಿಧಾನ ಬಂದಿದೆ, ಆವೇಶ ಬಂದಿದೆ. ಸ್ವಯಂ ಶಂಕುಕರ್ಣಾಖ್ಯ ದೇವತ, ನೃಸಿಂಹದೇವರ ಸನ್ನಿಧಾನ, ಹಾಗೆ ವಾಯುದೇವರ ಸನ್ನಿಧಾನ, ಶೇಷದೇವರ ಸನ್ನಿಧಾನ, ಇಷ್ಟು ನಮಗೆ ಗೊತ್ತು. ಇನ್ನೊಂದು ವಿಜಯೀಂದ್ರರು ಹೇಳುತ್ತಾರೆ, ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯಾನುಪ್ರವೇಶವಾನ್. ವ್ಯಾಸರಾಜನ ಸ್ತೋತ್ರದಲ್ಲಿ ಅಪರೋಕ್ಷ ಜ್ಞಾನಿಗಳಾದ ವಿಜಯೀಂದ್ರರು ಹೇಳುತ್ತಾರೆ ಇಂದ್ರದೇವರ ಆವೇಶವೂ ಒಳಗೆ ಕೂತಿದೆ ಅಂತ. ಇಷ್ಟೆಲ್ಲ ಇದ್ರೆ ಹೇಗಿರಬೇಕು ಆ ವ್ಯಕ್ತಿ, ಆಟಂ ಬಾಂಬ್ ತರ ಅದ್ಭುತವಾಗಿದ್ರು ಆ ವ್ಯಕ್ತಿಯೇ. ಹಾಗೇ ಅಚ್ಚಳಿಯದ ರೂಪವೇ ವ್ಯಾಸರಾಜರಾಗಿ ಬಂದದ್ದು. ನಾವು ವ್ಯಾಸರಾಜರಿಗೆ ನಮಸ್ಕಾರ ಮಾಡುವಾಗ, ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡುವಾಗ ಆ ಕಲ್ಪನೆ ನಮ್ಮ ತಲೆಯಲ್ಲಿ ಬರಬೇಕು, ಹೌದು ಹೌದು ಅಂತ ನಮ್ಮ ತಲೆಗೆ ಬರಬೇಕು. ಬಂದು ನಮಸ್ಕಾರ ಮಾಡಿದರೆ ಅವಾಗ ಸಾರ್ಥಕ, ಇಲ್ಲದಿದ್ದರೆ ನಮ್ಮಂತೆ ಒಬ್ಬ ವ್ಯಕ್ತಿ ಅಂತ ನಮಸ್ಕಾರ ಮಾಡಿದರೆ ಏನದು? ಸರಿ, ಇಂಥ ವ್ಯಾಸರಾದರು, ಇಂಥ ಪ್ರಹ್ಲಾದರಾದರು ವಿಶೇಷವಾಗಿ ನೃಸಿಂಹದೇವರ ಸ್ಮರಣೆ ಮಾಡುತ್ತಾ ಕಿಂ ಪುರುಷ ಖಂಡದಲ್ಲಿ ತಾವಿದ್ದಾರೆ. ಅದನ್ನ ತುಂಬಾ ನಮ್ಮ ವಿಜಯದಾಸರು ಪದದಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ವ್ಯಾಸರಾಜರ ಅವತಾರ ಹೇಗಾಯಿತು ಅನ್ನುವಾಗ ನೃಸಿಂಹದೇವರ ಸ್ಮರಣೆ ಮಾಡುತ್ತಾ ಅವರು ಅಲ್ಲಿದ್ದಾಗ ಪುರಂದರದಾಸರು ಅಂದರೆ ನಾರದರು ಭಗವಂತನ ದರ್ಶನ ಮಾಡಿ ಎಲ್ಲಿ ದರ್ಶನ ಮಾಡಿದ್ದು ಅಂತ ಹೇಳಿದರೆ ಕೃಷ್ಣನ ಸಭಾ ನಡೆಯುತ್ತಾ ಇದೆ. ಕೃಷ್ಣನ ಸಭಾ ದ್ವಾರಕೆಯಲ್ಲಿ ನಡೆಯುವಾಗ ಪುರಂದರದಾಸರು ಅಂದರೆ ನಾರದರು ಆಕಾಶದಿಂದ ಇಳಿತಾ ಇದ್ದಾರೆ. ಸುತ್ತು ದೇವತೆಗಳು ಸುತ್ತುವರೆದಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಅಂಥ ಸಭೆಯಲ್ಲಿ ನಾರದರು ಧರೆಗಿಳಿತಾ ಇದ್ದಾರೆ. ನಾರದರು ಧರೆಗಿಳಿದು ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇದ್ದಾರೆ, ಮಹತಿ ಎಂಬ ವೀಣೆಯನ್ನು ಹಿಡಿತಾ ಇದ್ದಾರೆ. ಅದ್ಭುತವಾಗಿ ಭಗವಂತನ ಗಾನ ಮಾಡುತ್ತಾ ಇದ್ದಾರೆ. ಗಾನ ನನ್ನಂಥದ್ದಲ್ಲ, ನಮಗೆ ರಾಗ ಬೇಕು ತಾಳ ಬೇಕು ಅವರು ಚೆನ್ನಾಗಿ ಗೊತ್ತು. ಗೊತ್ತಿದ್ರು ಕೂಡ ನಮಗೆ ಇನ್ನೊಬ್ಬರು ಕೇಳಿದ್ರೆ ಸಾಕು, ದೇವರು ಕೇಳಬೇಕು ಅಂತ ನಮಗೇನಿಲ್ಲ. ಯಾರು ಕೇಳುತ್ತಾರೆ, ಯಾರು ಚಪ್ಪಾಳೆ ತಡ್ತಾರೆ, ಯಾರೆಲ್ಲ ನನ್ನನ್ನು ನೋಡಿ ಮುಖ ಅರಳಿಸಿದ್ರು, ಇದರಲ್ಲೇ ನಾವು ಹಾಡಿದಾಗ ಹೋಗ್ತಾ ಇದ್ರೆ ಸಾಮಾನ್ಯ, ನನ್ನ ಸೇರಿಕೊಂಡು ಎಲ್ಲರೂ ಅಷ್ಟೇ ಹೌದು. ಆದರೆ ಅವರು ಹಾಡುವಾಗ ಮನಸ್ಸು ದೇವರಲ್ಲೇ ಲಗ್ನ ಆಗಿದೆ. ಕಣ್ಣಿಂದ ಅಂದ್ರೆ ಮನಸ್ಸು ಕರಗಿದರೆ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಮೈ ರೋಮಾಂಚನ ಆಗಿದೆ, ವೀಣೆಯನ್ನು ನುಡಿಸ್ತಾ ಇದ್ದಾರೆ. ಭಗವಂತನ ಏಕಪ್ರಕಾರ ಸ್ತೋತ್ರ ಮಾಡಲಿಕ್ಕೆ ಹೋದಾಗ ಮೈ ರೋಮಾಂಚನ ಆಗಿ ಕಂಠ ಗದ್ಗದ ಆಗ್ತಾ ಇದೆ, ತೊದಲು ನುಡಿ ಬರ್ತಾ ಇದೆ, ಹಾಡು ಬರ್ತಾ ಇಲ್ಲ, ಮಧ್ಯೆ ಮಧ್ಯೆ ಬಿಟ್ಟು ಹೋಗ್ತಾ ಇದೆ. ತೊದಲು ನುಡಿಯಿಂದ ಆ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ರೆ ಅದು ನೋಡಿ ದೇವತೆಗಳೆಲ್ಲ ಪರವಶದಿಂದ ಇದಯ್ಯ ಹಾಡು, ಇದು ಸ್ತೋತ್ರ ಅಂತ ಎಲ್ಲರೂ ತಲೆತೋಗಿದರೆ. ಅಂಥ ರೀತಿಯಲ್ಲಿ ಭಗವಂತನ ಸ್ತೋತ್ರ ಮಾಡಿ ನರಂದಮುನಿ ಅಂತ ವಿಜಯದಾಸರು ಸುಂದರವಾಗಿ ಶಬ್ದ ಪ್ರಯೋಗ ಮಾಡುತ್ತಾ ಇದ್ದಾರೆ. ನಾರದರು ಅಂದ್ರೆ ನಾರಂದದಾತಿ, ಅದನ್ನು ಬಿಡಿಸಿ ಶಬ್ದ ಪ್ರಯೋಗ ಮಾಡ್ತಾರೆ, ನಾರಂದ ಅಂತ ಹಾಕ್ಬಿಡ್ತಾರೆ, ನಾರಂದ ಮುನಿ ಅಂತ. ಅಂಥ ಅವರನ್ನು ನೋಡಿ ಭಗವಂತ ಮೆಚ್ಚಿ ಹೇಳುತ್ತಾನೆ, ಏನು ಬೇಕು ವರ? ಅವಾಗ ಹೇಳುತ್ತಾರೆ, ಅಚ್ಚಗನ್ನಿಕೆ ರಮಣ, ಹೇ ಅಚ್ಚಗನ್ನಿಕೆ ರಮಣ, ನಿಚ್ಚಡದೆ ಎನ್ನೊಡಗೆ ಬಿಡದೆ ಆಡನಲು. ಹೇ ಸ್ವಾಮಿ, ನನ್ನ ಜೊತೆಗೆ ನೀನು ಎಡಬಿಡದೆ ಆಡಬೇಕಯ್ಯ, ಇದು ನಾನು ವರ ಕೇಳುತ್ತಾ ಇದ್ದೇನೆ. ಹೌದಾ, ಮುಂದೆ ಕಲಿಯುಗದಲ್ಲಿ ನಿನಗಾಗುತ್ತೆ ಅಂತ ಕೃಷ್ಣ ವರ ಕೊಟ್ಟ. ಕೃಷ್ಣ ವರ ಕೊಟ್ಟರೆ ಆನಂದ ಪಡುತ್ತಾ ಅವರು ಬರ್ತಾ ಇದ್ದಾರೆ. ಎಲ್ಲಿಗೆ ಬಂದರು ಅಂದ್ರೆ ಕಿಂಪುರುಷ ಖಂಡಕ್ಕಲ್ಲಿ ಬರ್ತಾ ಇದ್ದಾರಂತೆ. ಬರುವಾಗ ಪ್ರಹ್ಲಾದರಾದರು ಶಿಷ್ಯನಲ್ವಾ, ಪ್ರಹ್ಲಾದರಾದರ ಹತ್ರ ಬಂದರು. ಅವಾಗ ಗುರುಗಳ ಪಾದಕ್ಕೆರಗಿ ಸಾಷ್ಟಾಂಗವೆರಗಿ ಅರ್ಘ್ಯಪಾದ್ಯಗಳನ್ನು ಕೊಟ್ಟು, ಸ್ವಾಮಿ ದೊಡ್ಡವರು ಬಂದಿದ್ದೀರಾ, ಅನುಗ್ರಹ ಮಾಡಲಿಕ್ಕೆ ಬಂದಿರ್ತೀರಾ, ದಯವಿಟ್ಟು ತಿಳಿಸಬೇಕು ಏನು ವಿಷಯ ಅಂದರೆ ನಾನು ಕೃಷ್ಣನ ಹತ್ತಿರ ಹೋಗಿ ಬರ್ತಾ ಇದ್ದೇನೆ. ಅವಾಗ ಹೇಗಿದ್ದಾನೆ ಕೃಷ್ಣ ವರ್ಣನೆ ಮಾಡಿದ್ರು, ನನಗೆ ಅನುಗ್ರಹ ಮಾಡಿದ್ರು ಹೀಗೆ ಅಂತ ಹೇಳಿದಾಗ ನನಗಿಲ್ಲವೇ ಅಂತ ಕೇಳಿದ್ರು. ಆಗ ಪುರಂದರದಾಸರು ನಮ್ಮ ನಾರದರು ಹೇಳುತ್ತಾರೆ, ನೀನಿಲ್ಲದೆ ನಾನೆಲ್ಲಿಗೆ ಹೋಗ್ತೇನೆ, ಸ್ಪಷ್ಟವಾಗಿ ಪದದಲ್ಲಿ ಹೇಳುತ್ತಾರೆ, ನೀನು ಬಾ, ನಿನಗೂ ಕೃಷ್ಣ ಅನುಗ್ರಹ ಮಾಡಿದ್ದಾನೆ ನನಗೂ ಮಾಡಿದ್ದಾನೆ, ಇಬ್ಬರು ಸೇರಿ ಬರಬೇಕಂತೆ, ಇಬ್ಬರ ಜೊತೆಗೆ ಕೃಷ್ಣ ಆಡತ್ತಾನಂತೆ. ಹೌದು ನೋಡಿ, ಪುರಂದರದಾಸರ ಜೊತೆಗೆ ಆಡಿದ ಕೃಷ್ಣ, ದಾಸರು ಕೃಷ್ಣಾರ್ಪಣವೆನಲು ಮೆಚ್ಚಿ ಕಲಗಚ್ಚುಂಡ ಕೃಷ್ಣ. ಹೌದಾ, ಈ ತರ ಒರೆಸುತ್ತ ತಿರುಗಿದ ಕೃಷ್ಣ. ಸಾಲಿಗ್ರಾಮಗಳೇ ತಾಳವಾಗಿ ತಟ್ಟಿದರೆ ವ್ಯಾಸರಾದರ ಮುಂದೆ ಕುಣಿದ ಕೃಷ್ಣ, ಮತ್ತೆ ಕೃಷ್ಣ ಇಬ್ಬರು ಸುತ್ತ ಕುಣಿದ ಸತ್ಯ ಆಗಿಲ್ಲವೇ. ಆ ರೀತಿಯಲ್ಲಿ ವಿಜಯದಾಸರು ವ್ಯಾಸರಾದರ ಪ್ರಹ್ಲಾದರಾದರ ಅವತಾರದ ಹಿನ್ನೆಲೆಯನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅದರಂತರ ಆ ವ್ಯಾಸರಾದರೇ ನಮ್ಮ ಬ್ರಹ್ಮಣ್ಯತೀರ್ಥರ ಕೈಯಲ್ಲಿ ಬೆಳೆಯುತ್ತಾ ಇರುವಂತಹ ಕೂಸು. ಕೊನೆಗೆ ಸಕಾಲಕ್ಕೆ 5 ವರ್ಷಕ್ಕೇನೆ ಉಪನಯನ, ತೀಕ್ಷ್ಣ ಬುದ್ಧಿ. ನಮ್ಮ ಹುಡುಗರು ಚೆನ್ನಾಗಿರ್ತಾರೆ, 5 ವರ್ಷಕ್ಕೆ ಮಾಡಿರ್ತಾರೆ, ತುಂಬಾ ಜನಕ್ಕೆ ಒಳ್ಳೆ ಗಾಯತ್ರಿ ಮಂತ್ರ ಎಲ್ಲ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಅದು ವ್ಯಾಸರಾದರೆ ಇವರಲ್ಲೇ ಅಂಥ ಅದ್ಭುತವಾದ ಕೂಸು. ಆ ಕೂಸಿಗೆ ತಾವು ಆದಿಮ ಪಾಠಗಳನ್ನು ಕಳಿಸಿಕೊಡತಾ ಇದ್ದಾರೆ, ಸನ್ಯಾಸಾಶ್ರಮವನ್ನ ತಿಳಿಸಿ ಅವರಿಗೆ ಕೊಡತಾ ಇದ್ದಾರೆ. ಆದರೆ ಹೇಳಿದ್ದಾರೆ ಮಹಾಜ್ಞಾನಿಗಳು ಬ್ರಹ್ಮಣ್ಯ ತೀರ್ಥರು ಅವರು ಸ್ವಯಂ ತಾವೇ ಪಾಠ ಮಾಡದೆ ಶಿಷ್ಯನನ್ನ ಶ್ರೀಪಾದರಾದರತ್ರ ಯಾಕೆ ಕಳಿಸಿದರು ಅಂತ ಪ್ರಶ್ನೆ ಅಲ್ಲಿ ಅಲ್ಲ. ಬ್ರಹ್ಮಣ್ಯ ತೀರ್ಥರಿಗೆ ಏನು ಗೊತ್ತಿದ್ದಿಲ್ಲ, ಪಾಪ ಓದ್ಕೊಂಡಿದ್ದಿಲ್ಲ ಅದಕ್ಕೆ ಕಳಿಸಿದರು ಅಂದ್ರೆ ಹಾಗಲ್ಲ. ಯಾರಿಗೆ ಎಲ್ಲಿ ಏನು ಸಿಗಬೇಕೋ ಅಲ್ಲಿಗೆ ಅವರನ್ನ ಕಳಿಸಿಕೊಡುವುದು ಭಾಗವತರ ಧರ್ಮ. ತುಂಬಾ ಸಲ ನೋಡಿ, ರಾಯರ ಹತ್ರ ಸೇವಾ ಮಾಡಲಿಕ್ಕೆ ಹೋದವರಿಗೆ ಕೆಲವರಿಗೆ ನೀನು ರಘುತ್ತಮರ ಹತ್ರ ಹೋಗು ಅಂತ ಹೇಳಿದ್ದು ಉಂಟು. ರಘುತ್ತಮರ ಹತ್ರ ಸೇವಾಕ್ಕೆ ಹೋದವರಿಗೆ ರಾಯರ ಹತ್ರ ಹೋಗು ಅಂತ ಹೇಳಿ ಕಳಿಸಿದ್ದು. ಯಾಕೆ, ಅವರಿಗೆ ಕೊಡ್ಲಿಕ್ಕೆ ಅವರು ಕೈಲಾಗಲ್ವಾ? ಇಲ್ಲ, ಯಾರ್ಯಾರಿಗೆ ಭಗವಂತ ಫಲ ಎಲ್ಲೆಲ್ಲಿಂದ ಕೊಡಿಸಬೇಕು ಅಂತಿದ್ದಾನೋ ಅಲ್ಲಿ ಕೊಡಿಸ್ತಾನೆ. ಇವರಿಗೆ ನಾ ಕೊಡ್ಲಿಲ್ಲಲ್ಲ ಅಂತ ಅಹಂಕಾರ ಇಲ್ಲ, ಇವರಿಗೆ ದುಃಖವೇ ಇಲ್ಲ. ಇವರೆಲ್ಲರೂ ಎಂಥವರು ಅಂದ್ರೆ ಆ ಗ್ರಂಥಗಳನ್ನು ಬರೆಯುವ ಕಾಲಕ್ಕೆ, ಬರೆದು ಭಗವಂತನಿಗೆ ಸಮರ್ಪಣೆ ಮಾಡುವ ಕಾಲಕ್ಕೆ, ವಾದಿಗಳನ್ನು ನಿಗ್ರಹ ಮಾಡುವ ಕಾಲಕ್ಕೆ ಅಪರೂಪದ ಚಿಂತನೆ. ಹೇ ಸ್ವಾಮಿ, ನಾನು ಅಸ್ವತಂತ್ರನಯ್ಯ, ನೀ ಮಾಡಿ ಮಾಡಿಸ್ತಾ ಇದ್ದೀಯ, ಆ ವಾದಿಯಲ್ಲಿ ನಿಂತು ಸೋಲುವಂತೆ ಮಾಡುವುದು ನೀನೇ, ನನ್ನನ್ನು ಗೆಲ್ಲಿಸಿದ್ದು ನೀನೇ ಅಂತ ಅಹಂಕಾರ ರಹಿತರಾಗಿ ಗ್ರಂಥಗಳ ಪರಂಪರೆಯನ್ನು ಬರೆದವ ಆ ಗ್ರಂಥಗಳನ್ನ ಅಹಂಕಾರ ಸಹಿತರಾಗಿ ನಾವು ಮುಟ್ತೇವೆ. ನಮಗೆ ಮಿನಿಮಮ್ ಟಚ್ ಮಿ ನಾಟ್ ಅಂತ ಅದನ್ನು ಮುಟ್ಟುವ ಯೋಗ್ಯತೆಯೂ ನಮಗಿಲ್ಲ, ಅದಕ್ಕೆ ಅಥ ಅಂತ ಹಾಕ್ಬಿಡ್ತಾರೆ. ಅಹಂಕಾರಾದಿ ದೋಷಗಳು ಕಳೆಕೊಂಡ್ರೇನೆ ಶಾಸ್ತ್ರ ಉಪಯೋಗ. ಆ ರೀತಿಯಲ್ಲಿ ಸನ್ಯಾಸವನ್ನ ಕೊಟ್ಟು ಶ್ರೀಪಾದರಾಜರತ್ತ ಕಳಿಸಿಕೊಡುತ್ತಾ ಇದ್ದಾರೆ. ಎಂಥ ಗುರುಗಳು, ಎಂಥ ಶಿಷ್ಯ, ಅವರ ಪರಿಚಯ ಮಾಡಿಕೊಡಬೇಕಲ್ಲ ಶ್ರೀಪಾದರಾದರದ್ದು. ಅದಕ್ಕೆ ಹೇಳುತ್ತಾರೆ ಇವರ ಗುರುಗಳಾಗಬೇಕಾಗಿದ್ರೆ ಅವರ ಪರಿಚಯ ಹೇಗೆ ಮಾಡಬೇಕು? ನಾವು ಪರಿಚಯ ಮಾಡಿಕೊಟ್ರೆ ಹೇಗಿರುತ್ತೆ? ನಮ್ಮವ್ರು ನಾವೇ ಹೊಡ್ಕೊಂಡು ಚೆನ್ನಾಗಿರಲ್ಲ, ಬೇರೆಯವ್ರು ಹೋಗಲು ಚೆನ್ನಾಗಿರುತ್ತೆ. ಮಂಡನಮಿಷ್ಟ ಪಕ್ಷಧರಮಿಷ್ಟ ಬಂದ ಪಕ್ಷಧರಮಿಷ್ಟ ವ್ಯಾಸರಾಜರ ಜೊತೆಗೆ ಸೋತ. ಎಷ್ಟು ಸೋತ ಅಂದ್ರೆ ಹೇಳ್ತಾನೆ ಹೇಳಿಕೊಳ್ತಾನೆ. ಯಾರಾದರೂ ಸೋತ್ರೆ ಸಿಟ್ಟು ಬರುತ್ತೆ, ಹೊಟ್ಟೆ ಉರಿಯುತ್ತೆ. ಆದರೆ ಆ ಪಕ್ಷತರ ಮಿಶ್ರ ಹೇಳಿಕೊಳ್ತಾನೆ, ಸೋತದ್ದಕ್ಕೆ ಸಂತೋಷ ಆಯಿತು. ಅಂತಹ ರೀತಿಯಲ್ಲಿ ಸೋತು ಶ್ರೀಪಾದರಾದರ ದರ್ಶನಕ್ಕೆ ಬರುತ್ತಾನೆ. ಮುಳುಬಾಗಲಲ್ಲಿ ದೊಡ್ಡ ಗುರುಕುಲವಿದೆ, ಆ ಗುರುಕುಲದಲ್ಲಿ ಇವರ ಗುರುಗಳಿದ್ದಾರೆ ಅಂತ ನೋಡಲಿಕ್ಕೆ ಬಂದರೆ ಶ್ರೀಪಾದರಾದರು ಒಳಗಿದ್ದಾರೆ, ಹೇಳಿ ಕಳಿಸಿದ ಬಂದಿದ್ದೇನೆ ಅಂತ ಹೇಳಿದರೆ ಏನಪ್ಪ ವಾದಕ್ಕ ಅಂತ ಹೇಳಿ ಕಳಿಸಿದರೆ ಇಲ್ಲ ದರ್ಶನಕ್ಕೆ ಬಂದೆ. ಬಂದ ಸಾಷ್ಟಾಂಗ ಎರಗಿದ, ಎರಗಿದ ಕೂಡಲೇ ಹೇಳುತ್ತಾನೆ ಏನು ಬೇಕು ನಿಮಗೆ ಅಂತ ಹೇಳಿದ್ರೆ ಏನೂ ಇಲ್ಲ, ನಿಮ್ಮನ್ನು ನೋಡಿ ಹೋಗೋಣ ಅಂತ ಬಂದೆ. ಹೌದಾ, ನನ್ನಲ್ಲಿ ಏನಿದಂತಹ ವಿಶೇಷ ಅಂತ ಕೇಳಿದರು. ಅವಾಗ ಹೇಳುತ್ತಾರೆ, ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ. ನಾನು ಈ ತರ್ಕಶಾಸ್ತ್ರ ನೋಡಿ, ತರ್ಕಶಾಸ್ತ್ರದಲ್ಲಿ ಅದು ಯಾವಾಗಲೂ ರಂಗ ಬದಲಿಸ್ತಾನೇ ಇರುತ್ತೆ. ಅಂದ್ರೆ ಫೇಜ್ ನಮ್ಮ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ ತರ, ಇವತ್ತು ಬಂದದ್ದು ನಾಳೆ ಇರಲ್ಲ, ನಾಳೆ ಬಂದು ನಾಳೆದ್ದು ಇರಲ್ಲ, ಎಲ್ಲ ಈ ಕಂಪ್ಯೂಟರ್ಸ್ ತರ ಎಲ್ಲ ಓಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಒಂದು ಕ್ಷಣ ಆದ್ಕೊಳ್ಳಿ ಅದು ಆ ಮಾಡಲ್ ವೇಸ್ಟ್. ಆ ತರ ಈ ತರ್ಕದಲ್ಲೂ ಕೂಡ ಹಳೆ ತರ್ಕ ಆಯಿತು, ಹೊಸ ತರ್ಕ, ಹೊಸ ನೀರು ಶುರುವಾಗಿತ್ತು ಗಂಗೇಶ್ ಉಪಾಧ್ಯಾಯನದ್ದು. ಆ ಹಳೆ ತರ್ಕ ಗೊತ್ತಿದ್ದವರೆಲ್ಲ ಈ ಹೊಸ ತರ್ಕ ಗೊತ್ತಿದ್ದವರ ಮುಂದೆ ಸೋತಾ ಬರ್ತಾ ಇದ್ರು. ಅಂಥ ಹೊಸ ತರ್ಕದ ಹೊಸ ಖಡ್ಗ ಹಿಡ್ಕೊಂಡು ಎಲ್ಲರನ್ನ ಗೆಲ್ಲಬೇಕೆಂಬ ಹಂಬಲ ಇದೊಂದಿರುತ್ತೆ ನೋಡಿ. ನಾನೇ 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 ಎಂಬುದು ಈ ಗೆಲ್ಲದಕ್ಕೆ ಹೋಗ್ತದೆ. ಅದರಿಂದ ಎಲ್ಲರನ್ನ ಗೆಲ್ಲಲಿಕ್ಕೆ ಹೊರಟಂಥ ಈತನಿಗೆ ಎಲ್ಲಾ ಕಡೆ ದಿಗ್ವಿಜಯ, ಅಹಂಕಾರವೂ ಸೇರಿತು. ನನಗೆ ತುಂಬಾ ಗೊತ್ತು, ಎಲ್ಲರೂ ಸೋಲ್ತಾ ಇದ್ದಾರೆ, ನನಗಿನ್ನ ಅಡ್ಡಿ ಇಲ್ಲ. ಆಗ ಕರ್ಣಾಕರ್ಣಿಯಾಗಿ ಕೇಳಿಸಿತು. ಅದ್ಭುತವಾದ ತರ್ಕ ಪ್ರವೀಣರು ವ್ಯಾಸರಾದರು ಅಂತ ಗೊತ್ತಾಯಿತು. ಅವರ ಹತ್ತಿರ ತಾನು ಬರ್ತಾ ಇದ್ದಾನೆ. ಅಹಂಕಾರ, ಅಯ್ಯೋ ನಾನು ವ್ಯಾಸರಾದರು ಅಂದ್ರೆ ಯಾರೋ ದೊಡ್ಡವರು ಅಂದುಕೊಂಡೆ. ಚಿಕ್ಕ ಎತ್ತಿಗಳು ಹುಡುಕ್ತನ ಬೇಗ ಸೋಲಿಸಬಹುದು ಅಂತ ವಾದಕ್ಕೆ ಕೂತವನಿಗೆ ಪರಾಜಯವೇ ಆಯಿತು. ಎಂಥ ಪರಾಜಯ ಅಂದ್ರೆ ತಾನು ಕಲಿತದ್ದೆಲ್ಲ ಅವರು ಕಲ್ತಿದ್ದಾರೆ. ಏನು ಹಳೆ ತರ್ಕ ಹೊಸ ತರ್ಕ ಕಲ್ತಿದ್ದಾರೆ. ಅವನ ಮಾತೇ ನೋಡಿ, ನಾನು ಹೊಸ ತರ್ಕದಲ್ಲಿ ಏನು ಕಲಿತಿಲ್ಲ ಅದೆಲ್ಲ ವ್ಯಾಸರಾದರು ಕಲಿತಿದ್ದಾರೆ. ಅಂಥ ವ್ಯಾಸರಾದರಿಗೆ ಗುರುಗಳಾದರೂ ನೀವು ಹೇಗಿರ್ತೀರಾ ಅಂತ ನೋಡಲಿಕ್ಕೆ ಬಂದೆ. ಇನ್ನ ವ್ಯಾಸರಾದರಿಗೆ ಉಪದೇಶ ಕೊಡಬೇಕಾದರೆ ಬರೀ ವಿದ್ಯಾ ಇದ್ರೆ ಸಾಕು ಅಂದ್ರೆ ಹೇಳ್ತಾ ಇದ್ದಾರೆ ಅಪರೂಪ ಭಗವಂತನ ದರ್ಶನ ಮಾಡಿದ ಮಹಾನುಭಾವರು ನಮ್ಮ ಶ್ರೀಪಾದರಾದರು. ಅಂಥ ಶ್ರೀಪಾದರಾದ ಗುರು ಸಾರ್ವಭೌಮರ ಹತ್ತಿರ ಅದ್ಭುತವಾಗಿ ತಾವು ವೇದಾಂತ ವಿದ್ಯೆಯ ಗರಡೆಯಲ್ಲಿ ಚೆನ್ನಾಗಿ ತಯಾರಾಗ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಜಗತ್ತಿಗೆ ಇವಾಗೇನು ನಾವು ಗೋಪಾಲ ಕೃಷ್ಣದೇವರು ಅಂತ ನಾವು ಕೂಗಿ ತೋರಿಸಿದರೆ ನೋಡಿ ಸಂತೋಷ ಪಡುತ್ತೇವೆ. ಅಪಸವ್ಯ ಭಂಗಿಯಲ್ಲಿ ಗೋಪಾಲಕೃಷ್ಣ, ಅಪಸವ್ಯ ಭಂಗಿಯಲ್ಲಿ ಗೋಪಾಲಕೃಷ್ಣ ನೋಡಿ, ಒಂದು ಮಾತ್ರ ನೀವು ಆಲೋಚನೆ ಮಾಡಬೇಕಾಗಿದ್ದು, ಈ ಅಪಸವ್ಯ ಭಂಗಿಯಲ್ಲಿ ಗೋಪಾಲಕೃಷ್ಣ ವ್ಯಾಸರಾಜರ ಕಾಲಕ್ಕೆ ಸಂಪುಟದಿಂದ ಹೊರಬಂದವ. ವ್ಯಾಸರಾಜರ ಕಾಲಕ್ಕೆ ಸಂಪುಟದಿಂದ ಹೊರಬಂದದ್ದು, ಅಷ್ಟರವರೆಗೆ ಸಂಪುಟದ ಒಳಗೇ ಇದ್ದ. ಹಾಗಾದರೆ ಬ್ರಹ್ಮಣ್ಯತೀರ್ಥರಿಂದ ಪೂಜಿತವಾದ ವ್ಯಾಸರಾಜ ಮಠದ ಮೂಲ ಪ್ರತಿಮಾ ಯಾವುದಿರಬೇಕು? ಇನ್ನ ಈ ಗೋಪಾಲಕೃಷ್ಣ ಮೇಲಕ್ಕೆ ಬರಲಿಲ್ಲ. ವ್ಯಾಸರಾಜರ ಕಾಲಕ್ಕೆ ಶ್ರೀಪಾದರಾಜರ ಹತ್ರ ಸಂಪುಟದಲ್ಲಿ ಇರತಕ್ಕಂಥ ಕೃಷ್ಣ ಹೊರಬಂದದ್ದು. ಹಾಗಾದರೆ ಬ್ರಹ್ಮಣ್ಯತೀರ್ಥರ ಕರಾಕ್ಷಿತ ಅಂದರೆ ಅವರು ಪೂಜೆ ಮಾಡಿದಂಥ ವ್ಯಾಸರಾಜ ಮಠದ ಮೂಲ ಪ್ರತಿಮಾ ಯಾವುದು ಗೊತ್ತೋ? ಪಟ್ಟಾಭಿರಾಮಚಂದ್ರ. ಅದಕ್ಕೆ ವ್ಯಾಸರಾಜರ ವೃಂದಾವನದ ಮೇಲೆ ಮುಖ್ಯ ಪ್ರತಿಮಾ ಯಾವುದಿರುತ್ತೆ? ಪಟ್ಟಾಭಿರಾಮ. ಶೇಷಚಂದ್ರಿಕಾಚಾರ್ಯರ ವೃಂದಾವನ ಮೇಲೆ ಪಟ್ಟ ಅಭಿರಾಮ. ವ್ಯಾಸರಾದರು ಪ್ರಾಣತ್ಯಾಗ ಮಾಡುವ ಕಾಲಕ್ಕೆ ಹೇಳಿದ ನುಡಿ ಪಟ್ಟಾಭಿರಾಮ. ಪಟ್ಟಾಭಿರಾಮನೇ ಪರಮ ಪುರುಷನೇ, ಗಟ್ಟಿಯಾಗಿ ನಿನಪಾದ ನಂಬಿದೆನು ಹರಿಯೇ ಅಂತ ಹೇಳುತ್ತಾರೆ. ಅಂಥ ಕಾಲಕ್ಕೆ ಆ ಮಹಾನುಭಾವರಾಗಿರತಕ್ಕಂಥ ವ್ಯಾಸರಾದರು ಶ್ರೀಪಾದರಾಜರ ಸನ್ನಿಧಾನದಲ್ಲಿ ಅಧ್ಯಯನ ಮಾಡುತ್ತಾ ವಿಶೇಷವಾಗಿ ತಾವು ಚಿಂತನೆ ಮಾಡಲಿಕ್ಕೆ ನೀವು ಮುಳಬಾಗಲಿ ಹೋದರೆ ಪ್ರಾಣದೇವರು ನರಸಿಂಹದೇವರ ಸನ್ನಿಧಾನದ ಪಕ್ಕದಲ್ಲಿ ಚಿಕ್ಕ ಗುಹೆ ಇದೆ. ಒಬ್ಬರು ಹೋಗಿ ಚೆನ್ನಾಗಿ ಕೂತು ಅಲ್ಲಿ ಅನುಷ್ಠಾನ ಮಾಡಿಕೋಬಹುದು. ಅಲ್ಲಿ ನೋಡಿದರೆ ವ್ಯಾಸರಾದರ ಪ್ರತಿಮೆ ಇರುತ್ತೆ. ಶ್ರೀಪಾದರಾದರು ಹೇಳಿಕೊಟ್ಟದ್ದನ್ನೆಲ್ಲ ಅಲ್ಲಿ ಚಿಂತನೆ ಮಾಡುತ್ತಾ ಧ್ಯಾನಾಸಕ್ತರಾಗಿದ್ರು ನಮ್ಮ ವ್ಯಾಸರಾದರು. ಅವರನ್ನ ನೋಡಿ ಶ್ರೀಪಾದರಾದರ ಪೀಠ ಅಂದರೆ ಪದ್ಮನಾಭ ತೀರ್ಥರ ಮೂಲ ಪರಂಪರ ಹಾಗೇ ಬಂದಿದೆ. ಅಂಥ ಪರಂಪರೆ ಒಡೆಯರಾಗಿರತಕ್ಕಂಥ ಪದ್ಮನಾಭ ತೀರ್ಥರು ಆ ವ್ಯಾಸರಾಜರ ವಿದ್ಯೆಯನ್ನು ನೋಡಿ ಸಂತೋಷದಿಂದ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಸರ್ಪ ರೂಪದಲ್ಲಿ ಬಂದು ಸುತ್ತುಕೊಂಡಿದ್ದಾರೆ. ಶಿಷ್ಯರು ಬರ್ತಾರೆ, ಸ್ವಾಮಿ ಇವರನ್ನ ಯಾವುದೋ ಸರ್ಪ ಸುತ್ತುಕೊಂಡ್ಬಿಟ್ಟಿದೆ, ಇವರು ಏನಾಗ್ತಾರೋ ಗೊತ್ತಿಲ್ಲ. ಹೌದೇನಪ್ಪ, ನಾನು ಬರ್ತೇನೆ ಅಂತ ಬಂದರು. ಸರ್ಪದ ಜೊತೆ ಮಾತಾಡಿದರು, ಸರ್ಪ ಹೊರಟು ಹೋಯಿತು, ಎಲ್ಲರಿಗೂ ಗೊತ್ತಾಗಲಿಲ್ಲ. ಇಬ್ಬರಿಗೆ ಮಾತ್ರ ಗೊತ್ತು. ಬಂದ ಸರ್ಪ ಯಾರು ಅಂತ ಪದ್ಮನಾಭ ತೀರ್ಥರೇ ಸರ್ಪ ರೂಪದಲ್ಲಿ ಬಂದರು ಅಂತ ತಿಳಿಸಿಕೊಡುತ್ತಾರೆ. ಇಷ್ಟೇ ಅಲ್ಲದೆ ಒಂದು ದಿವಸ ನಿರ್ಮಾಲ್ಯ ಪೂಜೆಯನ್ನು ಮಾಡುವಾಗ ಇವರು ಬರೀ ಓದುವವರಲ್ಲ, ಓದಿದ್ದನ್ನು ಅನುಷ್ಠಾನಕ್ಕಿಡುವರು. ಹೇಗೆ ಪರೀಕ್ಷನ್ ಮಹಾರಾಜ ಭಾಗವತವನ್ನು ಕೇಳುತ್ತಾ ಕೇಳುತ್ತಾ ಅನುಷ್ಠಾನಕ್ಕೆ ಇಟ್ಟು ಆನಂದಪಟ್ಟು ಭಾಗವತ ಹೇಳಿ ಮುಗಿಸಿದ ಕೂಡಲೇ ಇನ್ನೇನು ಬೇಕಯ್ಯ, ಏನು ಬೇಡ, ಅನುಷ್ಠಾನಕ್ಕಿಡುತ್ತಾ ಇದ್ದೇನೆ, ಆನಂದ ಆಗ್ತಾ ಇದೆ, ಶರೀರ ತ್ಯಾಗಕ್ಕೆ ಅಪ್ಪಣೆ ಕೊಡಿ ಅಂತ. ಅಂಥ ಒಂದು ಪರೀಕ್ಷನ್ ಮಹಾರಾಜರಾದರೆ ಅದೇ ವಿಷಯದಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಭಗವಂತನ ಚಿಂತನೆ ಮಾಡುತ್ತಾ ಆನಂದ ಮಗ್ನರಾಗ್ತಾ ಇದ್ದಾರೆ, ಮಾನಸಿಕ ಪೂಜೆಯನ್ನ ಮಾಡುತ್ತಾ ಇದ್ದಾರೆ, ಆನಂದ ಮಗ್ನರಾಗ್ತಾ ಇದ್ದಾರೆ. ಆನಂದ ಮಗ್ನರಾಗಿರುವಾಗ ಹೇಳುತ್ತಾರೆ, ಈ ಆಂಗ್ಲದಲ್ಲಿ ಒಳ್ಳೆ ಶಬ್ದ ಬರುತ್ತೆ, ಔಟ್ ಬರ್ಸ್ಟ್. ನಮಗೆ ನಮ್ಮ ಪ್ರಮೇಯವಿಲ್ಲದೇನೆ ಬಾಯಿಯಿಂದ ತಟತಟನೆ ಶಬ್ದಗಳು ಹೊರಬಂದರೆ ಅದನ್ನ ಉಗಾಭೋಗ ಅಂತ ಹೇಳುತ್ತಾರೆ. ಅದೇ ತರ ನಮ್ಮ ವ್ಯಾಸರಾದರ ಬಾಯಿಯಿಂದ ಭಗವಂತನ ಚಿಂತನ ನುಡಿಗಳು ಸ್ವರ ಸ್ವರನೆ ಬರ್ತಾ ಇವೆ, ಹಾಡಾಗಿ ಬರ್ತಾ ಇದೆ, ಹಾಡಿಗೆ ತಕ್ಕಂತೆ ತಾಳ ಹಾಕ್ತಾ ಇದ್ದಾರೆ. ತಾಳ ಇಲ್ಲ, ಸಾಲಗ್ರಾಮವೇ ತಾಳ ಆಯಿತು, ತಾಳ ಕಟ್ತಾ ಆಗಿದ್ದಾರೆ. ಒಳಗಿದ್ದ ಸ್ವಾಮಿಗೆ ಅಷ್ಟು ಕಾಲ ಸಂಪುಟದಲ್ಲಿ ಕೂತಿದ್ದ ಕೃಷ್ಣನಿಗೆ ಬಹಳ ಮುಜುಗರ ಆಯಿತು. ಯಾಕೆ, ತಾನು ಅವರ ತಾಳಕ್ಕೆ ತಕ್ಕಂತೆ ಆಡಬೇಕಲ್ಲ, ಅದೊಂದು ಲಕ್ಷಣ ಆತಂದು. ಯಾವಾಗ್ಲೂ ಒಂದ ತಾಳಕ್ಕೆ ತಕ್ಕಂತೆ ಅವ ಆಡತಾನೆ, ಅವ ಆಡ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲ ತಾಳ ಹಾಕ್ತಾರೆ, ಅವ ಆಡ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲರೂ ತಾಳ ಹಾಕ್ತಾರೆ, ಅಥವಾ ತಾಳ ತಟ್ಟಿದರೆ ಅವ ಆಡುತ್ತಾನೆ. ಮೊದಲು ಆಡಿದಾಗ ತಾಳ ತಟ್ಟಿದ್ ಯಾವಾಗ, ಅನೀನದ ಪದ್ಮಭವ ಮೃದಂಗಂ ಜಗೌ ಹನುಮಾನ್ ಜಗತ ಮಧೀಶಂ ಅದರ್ಶಯ ತಾಳಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಸ್ವಾಮಿ ಚಂಡನ ತರುವ ನೆಪದಿಂದ ಕಾಲೀಯನ ಫಣದ ಮೇಲೆ ಹಾರಿ ನಿಂತಾಗ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ. ನಾನು ಕೊಲ್ಲಲಿಕ್ಕೆ ಬಂದವನಲ್ಲ, ಭಕ್ತನ ಅಹಂಕಾರ ಕಳೆಯಲಿಕ್ಕೆ ಬಂದವ, ಅದಕ್ಕೆ ನರ್ತನ ಮಾಡುತ್ತೇನೆ ಅಂತ ನರ್ತನ ಭಂಗಿಯಲ್ಲಿ ನಿಂತಾಗ ಓಡಿ ಬಂದ್ರಂತೆ ಬ್ರಹ್ಮದೇವರು. ಸ್ವಾಮಿ ನೀ ನರ್ತನ ಮಾಡೋದೇ ಅಪರೂಪವಯ್ಯ, ಆದ್ದರಿಂದ ಬರ್ತೇನೆ ಅಂತ ಮೃದಂಗ ತರದಂತೆ ಮೃದಂಗ ಬಾರಿಸಿದರು. ನಂತರ ರುದ್ರದೇವರು ಓಡಿ ಬಂದ್ರಂತೆ ತಾಳ ತಟ್ಟಿದ್ರು. ಇನ್ನ ಹನುಮಂತ ತಾನು ಓಡಿ ಬಂದು ಒಳ್ಳೆ ಹಾಡನ್ನು ಹೇಳಿದರಂತೆ. ಅದಕ್ಕೆ ಕನ್ನಡದಲ್ಲಿ ಹೇಳಿಕೊಡ್ತಾರೆ ಕನಕದಾಸರು, ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಾಕ್ಯಾನು ತಾಳವ ಶಿವನಪ್ಪ ತಟ್ಯಾನ್ಯ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು ಚಲುವ ಕನಕಪ್ಪ ಕುಣಿದಾನ್ಯ. ಹಾಗೆ ಇಲ್ಲಿ ಕುಣಿಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಭಕ್ತ ಹೇಳುವ ಹಾಡಿಗೆ ಒಳಗಿರ್ಲಿಕ್ಕಾಗಿಲ್ಲ, ಚೆನ್ನಾಗಿ ಕುಣಿಯಲಿಕ್ಕೆ ಶುರು ಮಾಡಿದ. ಅವರು ಕುಣಿಯೋದು ವ್ಯಾಸರಾಜರಿಗೆ ಗೊತ್ತಾಗ್ತಾ ಇಲ್ಲ, ಆನಂದ ಉದ್ರೇಕದಿಂದ ಹಾಡು ಹಾಡ್ತಾ ಇದ್ದಾರೆ. ಈ ಸ್ವಾಮಿ ಕುಣಿಯುತ್ತಾ ಇದ್ದಾನೆ, ಈ ಸ್ವಾಮಿ ಕುಣಿಯೋದಕ್ಕೆ ತಕ್ಕಂತೆ ಆಶ್ಚರ್ಯಪಟ್ಟು ಪಕ್ಕದಲ್ಲಿಬ್ಬರೂ ನೋಡುತ್ತಾ ಇದ್ದಾರೆ, ರುಕ್ಮಿಣಿ ಸತ್ಯಭಾಮಾದೇವಿಯರು. ಅಲ್ಲಿ ನೋಡಿ ರುಕ್ಮಿಣಿ ಸತ್ಯಭಾಮಾದೇವಿಯರ ಭಂಗಿ ಹೇಗಿರುತ್ತೆ ಅಂದರೆ, ಎರಡು ಕಾಲಲ್ಲಿ ಒಂದು ಕಾಲು ಚೂರು ಮುಂದೆ ಹಾಕಿರುತ್ತೆ. ಅಂದರೆ ಭಗವಂತ ಕುಣಿದಾಡುವಾಗ ಅವರು ತಾಳ ತಟತಾ ಆಗಿದ್ರು, ಭಗವಂತ ಕುಣಿದಾಡತಾ ಇದ್ದ. ಇಷ್ಟೆಲ್ಲ ನೋಡಿದಾಗ ನನ್ನಂಥವರಿರ್ತಾರಲ್ಲ ಮಠದಲ್ಲಿ ಇದ್ರೇನೆ ಸಾರ್ಥಕ, ಈಗ ಇಲ್ಲದೆಲ್ಲ ಹೇಳಬೇಕಲ್ವ. ಹೋಗಿ ವ್ಯಾಸರಾದರ ಮೇಲೆ ಶಿಷ್ಯ ಹೇಳಿದ, ಶ್ರೀಪಾದರಾದ್ರೆ ಅಭ್ಯಂಗನ ಸ್ನಾನ ಆಗ್ತಾ ಇತ್ತು, ಸ್ವಾಮಿ ಇನ್ನೇನು ಮಠದಾಗಿರೋ ಸಾಲಿಗ್ರಾಮ ಎಲ್ಲ ಒಡೆದಾಗ್ತಾ ಇದ್ದಾರೆ ನಿಮ್ ಶಿಷ್ಯ. ತಾತ್ಪರ್ಯ ಅಲ್ಲಿಗೆ ಹೋಗುತ್ತವರಿಗೆ, ಹೌದೇನಪ್ಪ ಎಲ್ಲಾ ಸಾಲಿಗ್ರಾಮ ಒಡೆದಾಗ್ತಾ ಇದ್ದಾನ, ಆಯ್ತು ನಾನು ಬಂದೆ ಅಂತ ಸರಸರ ಬಂದರು. ಈಗಲೂ ನೋಡಬಹುದು ಮುಳಬಾಗಿಲಲ್ಲಿ ಹಳೆ ಮಠ ಶ್ರೀಪಾದರಾಯ ಮಠದಲ್ಲಿ ಲಕ್ಷ್ಮೀನಾರಾಯಣ ದೇವರ ಮೂರ್ತಿ, ಯಾರು ಶ್ರೀಪಾದರಾಯರ ಪ್ರತಿಷ್ಠಿತ ಮಾಡಿದ ನಾರಾಯಣ ಮೂರ್ತಿ ಎದುರಿಗೆ ಕಿಂಡಿ ಇದೆ. ಅಲ್ಲಿಂದ ನೋಡಿದರು, ನೋಡಿದ ಕೂಡಲೇ ಕೃಷ್ಣ ನರ್ತನೆ ಮಾಡುವವ ನಿಲ್ಲಿಸಿಯೇ ಬಿಟ್ಟ, ಅಪಸವ್ಯ ಭಂಗಿಯಲ್ಲಿ ನಿಲ್ಲಿಸಿಯೇ ಬಿಟ್ಟ, ಆನಂದ ಪಡ್ತಾ ಇದ್ದಾರೆ. ಆ ಕೃಷ್ಣ ತಾಂಡವಾಡಿದ ಜಾಗದಲ್ಲಿ ಯಾರು ಕಾಲಿಡಬಾರದು ಅಂತ ಲಕ್ಷ್ಮೀನಾರಾಯಣನನ್ನ ನಮ್ಮ ಶ್ರೀಪಾದರಾದರು ಪ್ರತಿಷ್ಠೆ ಮಾಡಿದ್ದಾರೆ. ಅಂತ ಕೃಷ್ಣನನ್ನ ಒಲಿಸಿ ನಲಿಸಿದ ಅಪರೂಪದ ಯತಿಚಕ್ರವರ್ತಿಗಳೇ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು. ನೋಡಿದರವರು ಮಹಾನುಭಾವರು, ಬಂದ ಕಾರ್ಯ ಆಗಬೇಕಲ್ಲ. ಏನು ಕಾರ್ಯ, ಇಡೀ ಜಗತ್ತಿನಲ್ಲಿ 21 ಕುಭಾಷ್ಯಗಳನ್ನು ತೊರೆದು ಅದ್ಭುತವಾದ ತತ್ವಜ್ಞಾನವನ್ನು ಕೊಟ್ಟವರು ಮಧ್ವರಾದರೆ, ಆಚಾರ್ಯ ಮಧ್ವರ ಆ ವಿಶೇಷವಾಗಿರತಕ್ಕಂತಹ ಗ್ರಂಥಗಳ ಜಾಲಕ್ಕೆ ತಮ್ಮ ಮಕ್ಕಳನ್ನೇ ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿದವರು ಯಾರು ಅಂದ್ರೆ ಜಯತೀರ್ಥರು. ಅದು ನಮ್ಮ ವಾದ್ಯರಾದರೆ ಹೇಳುತ್ತಾರೆ, ಮಾಧ್ವ ಗ್ರಂಥ ಸ್ವಬಂಧೂನಿವ ಅಂತ. ಮಧ್ವರಾಜರ ಗ್ರಂಥಗಳಿಗೆ ತಮ್ಮ ವಾಕ್ಕುಸುಮಗಳನ್ನ, ಆ ಗ್ರಂಥಗಳನ್ನ ಏನು ವಿಶೇಷವಾಗಿ ಹೆಣ್ಣು ಮಕ್ಕಳಂತೆ ಮದುವೆ ಮಾಡಿಸಿದರು ಅಂತ ಹೇಳ್ತಾರೆ. ಅಂಥ ವ್ಯಾಸರ ಜಯತೀರ್ಥರ ಗ್ರಂಥಗಳಿಗೆ ಭದ್ರದ ಕೋಟೆಯನ್ನ ಕಟ್ಟಿದ್ರು. ಒಂದು ಕೋಟೆ ಸಾಕಾದು, ಮೂರು ಪೊರೆಯ ಕೋಟೆಗಳನ್ನ, ಮೂರು ಪೊರೆಯ ಕೋಟೆಯನ್ನ ಕಟ್ಟಿದ್ರು. ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಅಂತ ಅದ್ಭುತವಾದ ಗ್ರಂಥಗಳನ್ನ ರಚನೆ ಮಾಡಿ ಇನ್ಯಾರೂ ಅವರ ಮೇಲೆ, ಆಚಾರ್ಯರ ಗ್ರಂಥಗಳ ಮೇಲೆ ದಾಳಿ ಮಾಡಬಾರದು. ಅಂದ್ರೆ ದಾಳಿ ಮಾಡುವವರು ದೂರದಲ್ಲೇ ಹೋಗಿಬಿಡಬೇಕು. ಅಂಥ ಗ್ರಂಥಗಳು ನಿರ್ಮಾಣ ಮಾಡಿದ್ದರು ನೋಡಿ. ಈಗ ಯಾರು ಏನೇ ಓದಿದರೂ ಕೂಡ ಪಂಡಿತರು ಅಂತವ್ರನ್ನ ಗಣನೆ ಮಾಡಬೇಕಾದ್ರೆ ಕೇಳ್ತಾರೆ, ವ್ಯಾಸತ್ರಯ ಆಗಿದೆಯಾ? ಆಗಿದೆಯಾ? ಹಾ ಸರಿ, ಇಲ್ವಾ? ಹಾ ಸರಿ. ಏನೇ ಓದಿದ್ರು ವ್ಯಾಸತ್ರಯ ಆಗ್ಲಿಲ್ವಾ? ಇಲ್ಲ. ಅಂದ್ರೆ ಇನ್ನ ಸರಿಯಾಗಿ ಆಳವಾಗಿ ಶಾಸ್ತ್ರ ಕೂತಿಲ್ಲ ಅಂತ ಎಲ್ಲ ಮಠದವರು ಏಕಗ್ರೀವಾಗಿ ಡಿಕ್ಲೇರ್ ಮಾಡಿಬಿಡುತ್ತಾರೆ. ಹೌದಾ? ಅಂಥ ಗ್ರಂಥಗಳನ್ನು ನಿರ್ಮಾಣ ಮಾಡಿ ಜಗತ್ತಿನಲ್ಲಿ ಆಚಾರ್ಯನ ಒಂದು ಕೀರ್ತಿಯನ್ನ ಅಪರೂಪವಾಗಿ ತೋರಿಸಿಕೊಡುತ್ತಾರೆ. ಸರಿ, ಅದರಲ್ಲಿ ಒಂದು ಚಿಕ್ಕ ಪ್ರಶ್ನೆ ಬರುತ್ತೆ ದೇವರ ಮೇಲೆ. ಏನು ಪ್ರಶ್ನೆ ಅಂದರೆ, ದೇವ ಸೃಷ್ಟಿ ಮಾಡುತ್ತಾನಲ್ಲ, ಯಾಕೆ ಮಾಡುತ್ತಾನೆ? ಯಾಕೆ ಮಾಡುತ್ತಾನೆ ಅಂದರೆ ಏನಾದರೂ ಪ್ರಯೋಜನ ಇದೆಯಾ ಇಲ್ವಾ? ದೇವರಿಗೇನು ಪ್ರಯೋಜನ ಇಲ್ಲ. ಹಾಗೆ ವ್ಯಾಸರಾದರು ಹೇಳ್ತಾರೆ ಪೂರ್ವಪಕ್ಷದಲ್ಲಿ, ಅಂದ್ರೆ ಸಂಶಯ ಬರುತ್ತೆ, ಏನೂ ಪ್ರಯೋಜನ ಇಲ್ಲದೆ ಯಾರಾದರೂ ಏನಾದರೂ ಕೆಲಸ ಮಾಡುತ್ತಾರ? ದೇವರಿಗೆ ಏನಾದರೂ ಪ್ರಯೋಜನ ಇತ್ತ? ಅವ ದೇವರೇ ಅಲ್ಲ, ಅವನಿಗೆ ಏನೋ ಲೋಪ ಇದೆ ಅಂತ ಅರ್ಥ ಆಯಿತು. ಏನೂ ಪ್ರಯೋಜನ ಇಲ್ಲವ? ಪ್ರಯೋಜನ ಅನಪೇಕ್ಷ ಮಂದೋಪಿನ ಪ್ರವರ್ತದೆ. ಹುಚ್ಚ ಕೂಡ ಒಂದು ಪ್ರಯೋಜನ ಇಲ್ಲದೆ ಏನು ಕೆಲಸ ಮಾಡಲ್ಲ. ಹಾಗಾದರೆ ದೇವರು ಪ್ರಯೋಜನ ಇಲ್ಲದೆ ಕೆಲಸ ಮಾಡಿದನ? ಮಂದನಿಕ್ಕಿಂತ ಕಡಿಮೆ ಅಂತ. ಆದ್ರಿಂದ ದೇವರಲ್ಲ. ಪ್ರಯೋಜನ ಇತ್ತ? ದೇವರಲ್ಲ. ಪ್ರಯೋಜನ ಇಲ್ಲವಾ? ದೇವರಲ್ಲ. ಹೇಳ್ತಾ ಉಭಯ ತಪ್ಪಾಶಾರಜ್ಜು, ಕುತ್ತಿಗೆ ಈಚೆ ಒಂದು ಹಗ್ಗ ಆಚೆ ಒಂದು ಹಗ್ಗ ಹಾಕಿ ಸೆಳೆದ್ರೆ ಏನಾಗಬೇಕು? ಇಂಥ ಪ್ರಶ್ನೆ ಬಂದಾಗ ವ್ಯಾಸರಾಜರು ಉತ್ತರ ಕೊಡ್ತಾರೆ. ಆ ಪ್ರಶ್ನೆ ಮಾಡಿದವರಿಗೆ, ಅಯ್ಯ ಅದು ಬದುಕಿಡು, ನಿನ್ನ ವಿಷಯ ಹೇಳು. ಏನು ಇಲ್ಲಿ ಬಂದಿಯಲ್ಲ? ಬಂದೆ. ಆ ಬರುವ ಕಾಲಕ್ಕೆ ಹೇಗ್ ಬಂದೀಯ? ಹೇಗ್ ಬರುವುದೇನು ಗಾಡಿಯಲ್ಲಿ? ಅಲ್ಲಲ್ಲ, ಹೇಗ್ ಬಂದೀಯ? ಕೈ ಅಲುಗಾಡಿಸ್ತಾ ಬಂದೀಯಾ ಇಲ್ವಾ? ನಾ ನಡೆಯೋ ಕಾಲಕ್ಕೆ ಎರಡೂ ಕೈ ಆಚೆ ಈಚೆ ಆಗ್ತಾ ಬರುತ್ತಾ ಇಲ್ವಾ? ಹೌದು, ಬಂದೆ. ಅವಾಗ ಕೇಳಿದ್ರು, ಆ ಕೈ ಅಲುಗಾಡಿಸಿದ್ದು ಯಾಕೆ? ಏನು ಪ್ರಯೋಜನ? ಏನೂ ಇಲ್ಲ. ಮತ್ ಯಾಕೆ ಮಾಡುತ್ತಾ ಇದೀಯಾ? ಕೈ ಹೀಗೆ ಇಟ್ಕೊಂಡು ಬರಬೇಕಾಗಿತ್ತಲ್ಲ, ಕೈ ಆಚೆ ಈಚೆ ಯಾಕೆ ಮಾಡುತ್ತಾ ಇದೀಯಾ? ನೀನೇ ಹೇಳಿದೀಯ ಯಾವ ಪ್ರಯೋಜನ ಇಲ್ಲದೆ ಯಾರು ಮಾಡಲ್ಲ ಅಂತ. ನೀನೇ ಮಾಡುತ್ತಾ ಇದೀಯಲ್ಲ. ಅಲ್ಲ, ಅದು ಸಹಜವಾಗಿ ಬರುತ್ತಾ ಇದೆ. ದೇವರಲ್ಲೂ ಸಹಜ. ಯಾರಿಗೂ ಯಾರಿಂದಲೂ ಏನು ಅಪೇಕ್ಷೆ ಪಡದೆ ಮಾಡುವುದೇ ಸ್ವಾಮಿಯ ಸಹಜ ಧರ್ಮ. ಅದೇ ಹೇಳಿತ್ತಯ್ಯ ಶಾಸ್ತ್ರ. ಚಂದ್ರಿಕಾದಲ್ಲಿ ಮನಮುಟ್ಟುವ ರೀತಿಯಲ್ಲಿ ಸಜ್ಜನರಿಗೆ ಸಂಶಯ ಬರುವುದನ್ನ ತೆಗೆದು ಮನಮುಟ್ಟುವ ರೀತಿಯಲ್ಲಿ ಹೇಳುತ್ತಾರೆ. ಅಂಥ ಅಪರೂಪವಾಗಿರತಕ್ಕಂಥ ನ್ಯಾಯಾಮೃತಾದಿ ಗ್ರಂಥಗಳು. ನ್ಯಾಯಾಮೃತ ಗ್ರಂಥವನ್ನು ಕುರಿತು ನಾವು ಹೇಳಿದ್ರೆ ಏನು ಉಪಯೋಗ? ಸೆಲ್ಫ್ ಟ್ರಂಪೆಟ್ ಅಂತ ನಮ್ದು ನಾವೇ ಹೇಳಿಕೊಂಡ್ರೆ, ಇನ್ನೊಬ್ಬರು ಹೇಳಬೇಕಲ್ಲ, ಬೇರೆಯವರು ಹೇಳಿದ್ರೆ ಚೆನ್ನಾಗಿರುತ್ತೆ. ಕೃಷ್ಣ ಶಾಸ್ತ್ರಿಗಳು ಅಂತವರು ಹೇಳುತ್ತಾರೆ, ವ್ಯಾಸರಾಜರ ಕುರಿತು ಹೇಳುತ್ತಾರೆ. ವ್ಯಾಸರಾಜರು ನ್ಯಾಯಾಮೃತ ಬರೆದು ಏನು ಮಾಡಿದ್ರಯ್ಯ? ಅದ್ವೈತವನ್ನ ಖಂಡ ತುಂಡವಾಗಿ ಖಂಡಿಸಿಬಿಟ್ರು. ಅವರಿಗೆ ಸಿಟ್ಟು ಬರಬೇಕಿದ್ದಕ್ಕೆ ಯಾರಿಗೆ? ವ್ಯಾಸರಾಜರ ಮೇಲೆ. ಅವರು ಹೇಳುತ್ತಾರೆ, ನ್ಯಾಯಾಮೃತ ಬರೆದು ದ್ವೈತಿಗಳಾದ ನಿಮಗೆ ಎಷ್ಟು ಉಪಕಾರ ಆಯಿತು ನಂಗೆ ಗೊತ್ತಿಲ್ಲ, ನಮಗೆ ಉಪಕಾರ ಆಯಿತು ಅಂತ. ಯಾಕಪ್ಪ ಏನು ಉಪಕಾರ ಆಯಿತು ಹೇಳ್ತಾರೆ? ಈ ಅದ್ವೈತ ಪರಂಪರೆ ಬಂತಲ್ಲ, ಅದರಲ್ಲಿ ಒಂದು ದೊಡ್ಡ ಲೋಪ. ಏನದು? ಶಿಷ್ಯರೆಲ್ಲ ಗುರುಗಳನ್ನ ಖಂಡನೆ ಮಾಡುತ್ತಾರೆ. ಶಿಷ್ಯರು ಗುರುಗಳು ಬರೆದದ್ದಕ್ಕೆ ವ್ಯಾಖ್ಯಾನ ಬರೀತಾರೆ, ಬರೆಯೋ ಕಾರಕ್ಕೆ ಚೂರು ಬೇರೆ ಬರೀತಾರೆ. ಅದೇನು ನಿಮ್ ಗುರುಗಳು ಹೇಳಿಲ್ಲಲ್ಲ, ಅವ್ರಿಗೆ ಗೊತ್ತಿಲ್ಲ ಇದೆ, ಅವ್ರಿಗೆ ಗೊತ್ತಿಲ್ಲ, ನಾ ಚೂರು ಹೆಚ್ಚು ಬರಿತಾ ಇದ್ದೇನೆ. ಈ ತರ ಎಷ್ಟಾಯ್ತು, ಪಂಗಡಗಳು ಪಂಗಡಗಳು ಸೀಳಿ ಸೀಳಿ ಹೋಯಿತು. ಕೊನೆಗೆ ಅದ್ವೈತಿಗಳಿಗೆ ತಮ್ಮ ಮತದಲ್ಲಿ ಎಷ್ಟು ಪಂಗಡಗಳಿವೆ ಎಂಬುದು ಗೊತ್ತಿಲ್ಲದೆ ಆಗಿಬಿಡ್ತು. ಇದು ಯಾರು? ನಾನಲ್ಲ, ಕೃಷ್ಣಶಾಸ್ತ್ರಿಗಳು ಅಂದ್ರೆ ಅದ್ವೈತ ಸಿದ್ಧಾಂತದಲ್ಲಿ ಅಂಥ ಪ್ರಚಂಡ ಪಂಡಿತರು. ಅವರು ಬರೆಯೋದು ನಮಗೇನೆ ಅದ್ವೈತ ಶಾಸ್ತ್ರದ ಎಷ್ಟು ಪೀಳಿಗೆಗಳವೇ, ಎಷ್ಟು ಶಾಖೆಗಳಿವೆ ಅಂತ ನಮಗೆ ಗೊತ್ತಿದ್ದಿಲ್ಲ. ವ್ಯಾಸರಾದರೆ ಎಷ್ಟು ಉಪಕಾರ ಮಾಡಿದ್ರು ಅಂದ್ರೆ ಇಡೀ ಅದ್ವೈತದ ಶಾಖೆಗಳನ್ನೆಲ್ಲ ಒಟ್ಟು ಮಾಡಿದರಯ್ಯ, ನಮಗೆ ಪರಿಚಯ ಮಾಡಿಕೊಟ್ರು. ಅದ್ವೈತ ಅಂದ್ರೆ ಹೀಗಿದೆ ಅಂತ ಅದ್ವೈತಿಗಳಿಗೆ ತಿಳಿಸಿಕೊಟ್ರು. ಇನ್ನ ವ್ಯಾಸರಾಜರ ಗತ್ತು ಹೇಳುತ್ತಾರೆ, ಅದರಿಂದ ನಮಗೆ ನಮ್ಮ ಅದ್ವೈತದ ಪರಿಚಯ ಆಯಿತು. ಇನ್ನ ದ್ವೈತದ ಮೇಲೆ ನಾವು ಪ್ರಶ್ನೆಗಳ ಸುರಿಮಳಿ ಮಾಡುತ್ತಾ ಇದ್ದರೆ ಸುಲಭವಾಗಿ ಖಂಡಿಸಿ ಚಿಕ್ಕ ಮಕ್ಕಳನ್ನು ಕೂಡಿಸಿದಂತೆ ಹೇಳುತ್ತಾರೆ, ಅಲ್ಲಯ್ಯ ಅದ್ವೈತದ ಪರಿಚಯ ನಿನಗಿದೆಯಾ? ಇದೆ. ಇದ್ರೆ ಈಗ ಪ್ರಶ್ನೆ ಮಾಡೋದು, ಪ್ರಶ್ನೆ ಮಾಡೋದು ಕಲಿ ಅಂತ ಹೇಳಿ ಅದ್ವೈತದ ರೀತಿಯಲ್ಲಿ ಎಷ್ಟೆಲ್ಲ ಪ್ರಶ್ನೆಗಳು ಮಾಡಬಹುದು ಆ ಅದ್ವೈತಿಗಳಿಗೆ ಹೇಳಿಕೊಟ್ಟವರಯ್ಯ. ನಮಗೇನೆ ಪ್ರಶ್ನೆ ಮಾಡೋದು ಹೇಳಿಕೊಟ್ಟಂತಹ ಮಹಾನುಭಾವರು, ಇನ್ನು ಉತ್ತರ ಹೇಗಿರಬೇಕು? ಅವರು ಹೇಳಿಕೊಡುತ್ತಾರೆ, ಅದ್ವೈತವನ್ನ ಖಂಡ ತುಂಡ ಮಾಡಿದ, ಚೂರು ಚೂರು ಮಾಡಿದ ವ್ಯಾಸರಾಜನ ಮೇಲೆ ಸಿಟ್ಟಿಲ್ಲ, ಅವರ ಪಾದಕ್ಕೆ ನಮಸ್ಕಾರ ಮಾಡಿದ್ದಕ್ಕೆ ನಮಗೆ ಗರ್ವ ಆಗ್ತಾ ಇದೆ. ಹೇಳುತ್ತಾರೆ, ಅವರ ಪಾದಕ್ಕೆ ನಮಸ್ಕಾರ ಮಾಡುವುದು ನಮಗೆ ಭೂಷಣ ಅಂತ ಹೇಳುತ್ತಾರೆ. ಇಷ್ಟು ಸಾಲದೆ ಇನ್ನ ಸೋಮನಾಥ ಕವಿ ವ್ಯಾಸರಾಜರ ಸನ್ನಿಧಾನದಲ್ಲೇ ಇದ್ದು ವ್ಯಾಸಯೋಗಿ ಚರಿತ ಅಂತ ಅದ್ಭುತವಾದ ಕಾವ್ಯವನ್ನು ಬರೆದರು. ಅದು ನೋಡಿ ಅವರು ಅದ್ವೈತಿಗಳು, ಅವರ ಸುತ್ತಿದ್ದವರೆಲ್ಲ ನೀನು ನಮ್ಮವನಾಗಿದ್ದು ಅವರ ಮೇಲೆ ಅವರ ಚರಿತ್ರೆ ಬರೆಯೋದು, ಅದಕ್ಕೆ ಅವರು ಮೆಚ್ಚಿಕೊಳ್ಳೋದು, ನಿನಗೆಲ್ಲ ಅವರು ಸನ್ಮಾನ ಮಾಡೋದು, ಸರಿಯಾ? ನಮಗೆ ದ್ರೋಹ ಮಾಡ್ತಾ ಇದೀಯಾ? ನಾವೇ ಕೊಡ್ತೀವಿ ನಿನಗೆ, ಇವೆಲ್ಲ ಮಾಡಬೇಡ, ಎಷ್ಟು ಬೇಕೋ ಕೊಡ್ತೀವಿ ಸಂಭಾವನೆ. ಅವಾಗ ಅವರು ಕೇಳಿದ್ರಂತೆ, ಎಷ್ಟು ಕೊಡ್ತೀರಾ ಸಂಭಾವನೆ ನಮಗೆ? 1 ಕೆಜಿ ಕೊಡ್ತೀರಾ ಬಂಗಾರ? 1 ಮಣ ಕೊಡ್ತೀರಾ? 10 ಟನ್ ಕೊಡ್ತೀರಾ ಬಂಗಾರ? ಮೇರು ಪರ್ವತ ನೋಡಿದ್ದೀರಾ? ಬೇಕಾ ನೋಡ್ಕೊಂಡು ಬನ್ನಿ. ಪುರಾಣದಲ್ಲಿ ಹೇಳ್ತಾರೆ ನಮಗೆ ಕಾಣಿಸೋದು ಇಲ್ಲಂತೆ ಮೇರು ಪರ್ವತ, ಭೂಮಿಯ ಸೆಂಟ್ರಲ್ ಇದೆ ಹೇಳ್ತಾರೆ. ಯಾಕೆ ನಮಗೆ ಕಾಣಿಸಲ್ಲ? ಅದರ ಲಕ್ಷಣ ಹೇಳ್ತಾರೆ, ಪಾಪದ ಪಾಪಿಗಳಲ್ಲ, ಪಾಪ ಮಾಡಿದವರಲ್ಲ, ಪಾಪದ ಆಲೋಚನೆ ಇದ್ದವರಿಗೂ ಆ ಮೇರು ಪರ್ವತ ದರ್ಶನವೇ ಆಗಲ್ಲ ಅಂದ್ರು. ಅದೆಂತಹದ್ದು ಅಂದ್ರೆ ದೊಡ್ಡ ಪರ್ವತ, ಯೋಜನೆಗಳ ವಿಸ್ತಾರ, ಅದರ ಮೇಲೆ ಬ್ರಹ್ಮದೇವರ ಮಂದಿರ, ದಿಕ್ಪಾಲಕರ ಮಂದಿರ, ಪ್ಯೂರ್ ಬಂಗಾರ ಬೆಟ್ಟ, ಪ್ಯೂರ್ ಬಂಗಾರ ಬೆಟ್ಟ. ಒಂದು ವೇಳೆ ಯಾರಾದರೂ ಮೇರು ಪರ್ವತ ದಾನ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಮನೆ ತುಂಬಾ ಹಾಕೊಳ್ಬಹುದು. ಅದಕ್ಕೆ ಹೇಳುತ್ತಾರೆ, ನೀವೇನು ಕೊಡ್ತೀರಾ ನನಗೆ? ವ್ಯಾಸರಾಜರು ನಾನು ಬರೆದಂತಹ ಗ್ರಂಥವನ್ನ ಕೇಳಿ ತಲೆ ತೂಗಿದ್ರಯ್ಯ. ಏನು ಕೊಟ್ರು ನಿನಗೆ ವ್ಯಾಸರಾಜರು? ಅಂದ್ರೆ ತಲೆ ತೂಗಿದ್ರು, ಏನು ಬಂತು ನಿನಗೆ? ಅದಕ್ಕೆ ಹೇಳುತ್ತಾರೆ, ಶ್ಲಾಘಾ ಕಂಪನ ಮೇಕಮೇವ ಶಿರಸ ಶ್ರೀವ್ಯಾಸ ಯೋಗೀಶುತು ಮೇರೂಣಾಂ ಶತಮರ್ಹ ದೀಕ್ಷಿತಿ ತಲೆ ವಿದ್ಯಾಸು ವಿದ್ಯಾವತಾಂ. ವ್ಯಾಸರಾಜರಂಥ ಮಹಾನುಭಾವರು ನಾನು ಮಾಡಿದಂಥ ಈ ಕಾವ್ಯವನ್ನು ಕೇಳಿ ಒಮ್ಮೆ ಪುರ ಅಲ್ಲ ಚೂರು ತಲೆ ತೋಗಿದಿರಂತೆ, ಸರಿ ಅಂತ. ಆ ಸರಿ ಅಂತ ತಲೆ ತೋಗಿದ್ದು ನನಗೆ ಎಷ್ಟಾಯಿತು ಗೊತ್ತಾ? ಒಂದಲ್ಲ ಮೇರು ಪರ್ವತ, ಮೇರೂಣಾಂ ಶತಂ ಅರ್ಹತಿ, 100 ಮೇರು ಪರ್ವತಗಳನ್ನ ತಾಂಬೂಲದಲ್ಲಿ ಇಟ್ಟುಕೊಟ್ರೆ ಎಷ್ಟು ಸಂತೋಷ ಆಗಬೇಕೋ ಅಷ್ಟು ಸಂತೋಷ ನನಗಾಗಿದೆ. ನಿಮ್ಮ ಜನ್ಮದಲ್ಲಿ ಅಂತಹ ಸಂತೋಷ ನನಗೆ ಕೊಡ್ಲಿಕ್ಕಾಗತ್ತಾ ನಿಮಗೆ? ವ್ಯಾಸರಾಜರ ಗತ್ತು ಅಂತಹದ್ದು ಅಂತ ಬೇರೆಯವರು ಹೇಳಿದೆ ಹೌದಾನೆ ಅಂತ. ವ್ಯಾಸರಾಜ ಗುರು ಸಾರ್ವಭೌಮರು ವಿಶೇಷವಾಗಿರತಕ್ಕಂಥ ಸಿಂಹಾಸನವನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ. ತಾವು ಶ್ರೀಪಾದರಾಜರತ್ತೇ ಅಧ್ಯಯನ ಪೂರ್ಣವಾಗಿ ಮಾಡಿ ಅವರ ಅನುಗ್ರಹದಿಂದ ಅವರು ಹೇಳಿದರು, ಅಯ್ಯ ನೀವೊಂದು ಚಿಕ್ಕ ಕೆಲಸ ಮಾಡಬೇಕು. ಏನದು? ಸಾಳುವ ನರಸಿಂಹರಾಯ ತಿರುಪತಿಯಲ್ಲಿ ಎಲ್ಲ ಈ ಅರ್ಚಕರು ಸ್ವಲ್ಪ ಆವಾಗಿನವರು ಏನು ಮಾಡಿದರು ಅಂದರೆ, ತಮ್ಮ ಮದುವೆ ಮುಂಜಿ ಇತ್ಯಾದಿಗಳು ಆದಾಗ ದೇವರ ಆಭರಣಗಳನ್ನೇ ಹುಡುಗ ಹುಡುಗಿಯ ಮೇಲೆ ಹಾಕಿ ಮೆರವಣಿಗೆ ಮಾಡುವುದು ಎಲ್ಲ ಶುರು ಮಾಡಿದರು. ಅದು ನೋಡಿ ಆ ನರಸಿಂಹರಾಯನಿಗೆ ಸಿಟ್ಟು ಬಂದು ವಂಶವೇ ಇಲ್ಲದಂತೆ ಮಾಡಿಬಿಟ್ಟಿದ್ದ, ಬಹಳ ಕ್ರೂರವಾಗಿ. ಆವಾಗ ಆ ದೋಷವನ್ನ ಪರಿಹಾರ ಮಾಡಿದ್ದೇ ಶ್ರೀಪಾದರಾದರು. ನಂತರ ಹೇಳುತ್ತಾರೆ, ಅಲ್ಲಿರುವಂತಹ ಅರ್ಚಕರ ಮನೆತನದವರ ಒಬ್ಬ ಸ್ತ್ರೀಯ ಗರ್ಭದಲ್ಲಿ ಬೆಳೀತಾ ಇತ್ತು ಕೂಸು. ಆ ಕೂಸಿಗೆ ಕೊಡಬೇಕು, ಇನ್ನ ಗರ್ಭದಿಂದ ಬರಬೇಕು, ನಂತರ ಬೆಳಿಬೇಕು, ಕೊಡಬೇಕು. ಎಷ್ಟು ಅಂದ್ರೆ 12 ವರ್ಷಗಳ ಕಾಲ ಆದರೂ ಆಗಬೇಕು. ಅಷ್ಟು ಕಾಲ ನಮ್ಮ ವ್ಯಾಸರಾಜರನ್ನ ಕಳಿಸಿಕೊಡತಾ ಇದ್ದಾರೆ. ಶ್ರೀನಿವಾಸನನ್ನ 12 ವರ್ಷಗಳ ಕಾಲ ಪೂಜೆ ಮಾಡಿದ್ರು. ಹೌದು, ಎಲ್ಲರಿಗೂ ಗೊತ್ತು, ಆ ಬೆಟ್ಟ ಸಾಲಿಗ್ರಾಮದಂತೆ ಕಾಣಿಸ್ತು. ಅರ್ಥ ಗೊತ್ತಾ? ಸಾಲಿಗ್ರಾಮದಂತೆ ಕಾಣಿಸ್ತು ಅಂದ್ರೆ ಒಂದೊಂದು ಕಲ್ಲು ಗುಂಡಾಗಿ ಶೈನಿಂಗ್ ತರ ಸಾಲಿಗ್ರಾಮ ತರ ಕಾಣಿಸ್ತು. ಹಾಗಲ್ಲ, ಅದು ಕಲ್ಲಾಗೆ, ಮಾಮೂಲು ಕಲ್ಲಾಗೆ ಕಾಣಿಸುತ್ತವರಿಗೆ. ಮತ್ತೆ ಸಾಲಿಗ್ರಾಮದಂತೆ ಕಾಣಿಸ್ತು ಅಂದ್ರೆ ಅರ್ಥ, ಸಾಲಗ್ರಾಮದಲ್ಲಿ ಭಗವದ್ ರೂಪಗಳು ಎಷ್ಟು ಇರಬೇಕೋ ಅಷ್ಟು ರೂಪಗಳು ಮಾಮೂಲು ಕಲ್ಲಿನಲ್ಲಿ ಇರಲ್ಲ. ಅದು ಸಾಲಗ್ರಾಮಕ್ಕೂ ಮಾಮೂಲು ಕಲ್ಲಿಗೂ ವ್ಯತ್ಯಾಸ. ತಿರುಪತಿಯಲ್ಲಿರುವ ಕಲ್ಲುಗಳಲ್ಲಿ ಭಗವಂತನ ರೂಪಗಳ ಸನ್ನಿಧಾನ ಎಷ್ಟಿರುತ್ತೆ ಅಂದರೆ ಒಂದೊಂದು ತುಂಡು ಕಲ್ಲಲ್ಲಿ ಕೂಡ ಸಾಲಗ್ರಾಮದಲ್ಲಿ ಎಷ್ಟು ಭಗವದ್ ರೂಪಗಳಿರಬೇಕೋ ಅಷ್ಟೂ ಭಗವದ್ ರೂಪಗಳು ನಿಂತಿವೆ. ಅದು ವ್ಯಾಸರಾದರೂ ನೋಡುತ್ತಾ ಇದ್ದಾರೆ. ಒಳಗಿದ್ದ ಭಗವದ್ ರೂಪಗಳನ್ನ ನೋಡಿ ಚಿಂತನೆ ಮಾಡುವ ತಾಕತ್ತ ಮಹಾನುಭಾವರದ್ದು. ಇಡೀ ಪರ್ವತವೆಲ್ಲ ಸಾಲಗ್ರಾಮಗಳಂತೆ ಅಂದ್ರೆ ಅಷ್ಟೇ ರೂಪಗಳು ಕಾಣುತ್ತಾ ಇವೆ. ನೋಡಿದರೂ ಕಾಲಿಂದ ತುಳಿಯೋದು ಹೇಗೆ ಮತ್ತು ಹೋಗೋದು ಹೇಗೆ? ಅದಕ್ಕೆ ಕಾಲಿಂದ ತುಳಿಯದೆ ಮೊಣಕಾಲಿನಿಂದ ಇಡೀ ಬೆಟ್ಟ ಹತ್ತಿದರು. ಬೆಳಗ್ಗೆ ಬೇಕಾದ್ರೆ ಹತ್ತಿ ನೋಡಿ, ಒಂದು 4 ಪೌಂಟಿಗೆ ಹತ್ತೋದ್ರೊಳಗೆ ಮೊಣಕಾಲೆಲ್ಲ ತರ್ಚಿಕೊಂಡು ಹೋಗ್ಬಿಟ್ಟು ಮತ್ತು ಹಾಸ್ಪಿಟಲ್ ಅಲ್ಲಿ ಹಾಕಬೇಕು. ಹತ್ತೋದು ಸುಲಭ, ಇಳಿಯೋದು ಕಷ್ಟ. ಇಳಿದು ನೋಡಬೇಕಾದ್ರೆ ಮುಗ್ಗರಿಸಿ ಬೀಳ್ತೀವಿ. ನಡ್ಕೊಂಡು ಇಳಿಯೋದೇ ಕಷ್ಟ ಅಂತ. ಅದು ಮೊಣಕಾಲ ಮೇಲೆ ಹತ್ತಿದ್ರು, ಮೊಣಕಾಲ ಮೇಲೆ ಇಳಿದ್ರು. ಒಂದ ಎರಡ 12 ವರ್ಷಗಳ ಕಾಲ ಸತತ ಮಾಡಬೇಕಾದರೆ ಆ ತಾಕತ್ತಂಥದ್ದಿರಬೇಕು. ಅನಿಮ್ಯಾಜಿನಬಲ್, ಅಂಥ ಅದ್ಭುತವಾದ ತಾಕತ್ತು. ಶ್ರೀನಿವಾಸನ ಪೂರ್ಣ ಸೇವಾ ಮಾಡಿದರು. ಶ್ರೀನಿವಾಸನ ಉಗ್ರ ಕಳೆಯನ್ನ ತೆಗೆದರು. ಅದಕ್ಕಾಗಿ ಚೂರು ದ್ವಾರ ಬಂಧನ ಮಾಡಿದಾಗ ಭಕ್ತರಿಗೆ ದರ್ಶನ ಆಗಬೇಕಲ್ಲ, ಆವಾಗ ಪ್ರತಿಷ್ಠಾ ಮಾಡಿದ್ದು ವಿಮಾನ ಶ್ರೀನಿವಾಸ ದೇವರನ್ನ. ವಿಮಾನ ಶ್ರೀನಿವಾಸನನ್ನ ನಮ್ಮ ವ್ಯಾಸರಾದರೂ ಅಲ್ಲಿ ಸನ್ನಿಧಾನ ಇಟ್ಟು ಸ್ವಲ್ಪ ಕಾಲ ಯಾರಿಗೂ ದರ್ಶನ ಇಲ್ಲ, ವಿಮಾನ ಶ್ರೀನಿವಾಸನ ದರ್ಶನ. ಆ ಉಗ್ರ ಕಳೆಯನ್ನು ತೆಗೆದ ಮೇಲೆ ಎಲ್ಲರಿಗೂ ದರ್ಶನ ಆಯಿತು. ಕೊನೆಗೆ ಆ ವಂಶೀಕರ ಅರ್ಚಕರ ವಂಶದ ಕುಡಿಗೆ ಗೀಲಿ ಕೈ ನೋಡಿ ಇಟ್ಕೋಬಹುದಲ್ಲ, ನಮ್ಮ ಮಠಕ್ಕಾಗುತ್ತೆ ಇಲ್ಲ, ವ್ಯಾಸರಾಯ ಮಠಕ್ಕೆ ಶ್ರೀನಿವಾಸ ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಗೋವಿಂದ, ಹೌದು ಇಲ್ಲ, ಆಸೆ ಇಲ್ಲ ವ್ಯಾಸರಾಜರಿಗೆ. ಯಾರಿಗೆ ಯಾವುದು ಸಲ್ಲಬೇಕು ಅದು ಕೊಟ್ಟು ಹೋಗ್ತಾ ಇದ್ದಾರೆ. ಅಂತಹ ರೀತಿಯಲ್ಲಿ ಅದನ್ನ ಅವರಿಗೆ ಕೊಟ್ಟು ಬರುವಾಗ ಪಡೆದದ್ದೇನಯ್ಯ, ಈಗಲೂ ನೋಡಬಹುದು ಸೋಸಲೆ ವ್ಯಾಸರಾಯ ಮಠದಲ್ಲಿ ದರ್ಬಾರ ಕಾಲದಲ್ಲಿ ಅದು ದ್ವಾದಶಿ ಮಾತ್ರ ಅವರು ಹೊದೆಯುವಂತಹ ಒಂದು ಶಾಲು. ಅದು ಶ್ರೀನಿವಾಸನೇ ತನ್ನ ಮೇಲಿನ ಶಾಲನ್ನ ಸಾಕ್ಷಾತ್ತಾಗಿ ಹೊಲಿಸಿದ್ದು, ಇಬ್ಬರಿಗೆ ಹೊಲಿಸಿದ್ದು. ಒಂದು ತನ್ನ ಮೈದುನ ವಸುದಾನನಿಗೆ ಕೊಟ್ಟಿದ್ದು, ಎರಡನೆಯದು ವ್ಯಾಸರಾಜರಿಗೆ. ಅಂತ ಶ್ರೀನಿವಾಸನ ಕೃಪೆಯನ್ನ ಪಡೆದ ಇವರ ಕೀರ್ತಿಯನ್ನ ಕೇಳಿದ್ದೆ ನಮ್ಮ ಕೃಷ್ಣದೇವರಾಯ. ಶರಣಾಗತನಾದ ಗುರುಗಳ ಪಾದಕ್ಕೆ ಬಂದು ಕೇಳಿಕೊಳ್ತಾ ಇದ್ದಾನೆ. ಯಾರು ಹೇಳಿದರು? ಯಾರು? ಜ್ಯೋತಿಷ್ಕರು. ನಿನಗೆ ಕುಹುಯೋಗ ಬಂದಿದೆ. ಏನು ಕುಹುಯೋಗ? ಒಂದು ಯೋಗ ಮಾಡಿದ್ರೆ ಒಂದಿಷ್ಟು ಹೋಮ ಎಲ್ಲ ಮಾಡಿಬಿಟ್ರೆ ಹೋಗುತ್ತಾ? ಅಪ್ಪನಾಣೆ ಹೋಗಲ್ಲ, ನೀವು ಸತ್ತರೆ ಹೊಡೆದು ಹೋಗಲ್ಲ ಅಂದ್ರು. ಕುಹುಯೋಗ ಅಂದ್ರೆ ಯಾರು ಆ ಸಿಂಹಾಸನದಲ್ಲಿ ಕೂತಿರ್ತಾರ, ಯೋಗ ಬಂದಾಗ ಕೃಷ್ಣಾರ್ಪಣವನ್ನು ಕೊಂದೇ ಬಿಡುತ್ತೆ. ಯಾರಾದ್ರೂ ಇರ್ತಾರ? ಸಿಂಹಾಸನ ಬೇಡ, ನೀನೂ ಬೇಡ, ಏನೂ ಬೇಡ, ಬದುಕಿದ್ರೆ ಸಾಕು ಅಂತಿರುತ್ತೆ. ಅಂಥ ಕಾಲಕ್ಕೆ ಆಲೋಚನೆ ಮಾಡಿದಾಗ ವ್ಯಾಸರಾಜರ ಶರಣಾಗತರಾಗ್ತಾ ಇದ್ದಾರೆ. ವ್ಯಾಸರಾಜರು ನೋಡಿದ್ರು, ನಂಗೆ ಯಾಕಪ್ಪ ನೀನು ಬೇಡ, ನಿಮ್ ಸಿಂಹಾಸನ ಬೇಡ, ನಮ್ಮ ಪಾಡ ನಾವು ಇರ್ತೀವಿ ಅಂತ ಹೇಳಬಹುದಲ್ಲ, ಏನೂ ಅಡ್ಡಿಲ್ಲ ಬರ್ತೇವೆ ಅಂತ ಸಿಂಹಾಸನದಲ್ಲಿ ಕೂಡತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತು ಆ ಕುಹು ಯೋಗ ಸರಿಯಾದ ಕಾಲಕ್ಕೆ ಬಂದಾಗ ಸರ್ಪ ರೂಪದಲ್ಲಿ ಬಂದರೆ ಆ ದೋಷ ಪರಿಹಾರಕ್ಕಾಗಿ ತಮ್ಮ ಶಾಟಿಯನ್ನ ಹಾಕಿದರೆ ಅದು ಕಚ್ಚಿದರೆ ಆ ಶಾಟಿ ಸುಟ್ಟು ಹೋದರೆ ಅಲ್ಲಿಗೆ ಹೋಯಿತು. ನಂತರ ಆ ಸಿಂಹಾಸನದಲ್ಲಿ ರತ್ನ ಸಿಂಹಾಸನದಲ್ಲಿ ವ್ಯಾಸರಾಜರನ್ನ ಕೂಡಿಸಿ ರಾಜನೇ ಕನಕಾಭಿಷೇಕ ಮಾಡುತ್ತಾ ಇದ್ದಾನೆ. ಅದ್ಭುತವಾದ ಅಭಿಷೇಕ ಮಾಡಿದ. ನೋಡಬಹುದು ವ್ಯಾಸರಾದರೂ ಎರಡೂ ಕೈಯಿಂದ ದಾನ ಮಾಡಿದರು. ಒಂದು ಕೈಯಿಂದ ಶಾಸ್ತ್ರ, ಒಂದು ಕೈಯಿಂದ ಅನೇಕ ಅಗ್ರಹಾರಗಳು ಎಲ್ಲವನ್ನ ಕೊಟ್ಟರು. ಅದ್ಭುತವಾಗಿ ಕೊಟ್ಟರು ಅವರು, ಮಹಾನುಭಾವರು. ಇದು ಗುರು ಶಿಷ್ಯ ಪರಂಪರೆ ಹಾಗೆ ಬಂತು ನೋಡಿ. ಇವರೂ ರಾಜರ ಸ್ಥಾನದಲ್ಲಿ ಅಂದರೆ ಸಿಂಹಾಸನ ಏರಿದವರು, ಶ್ರೀಪಾದರಾಜರು ಕೂಡ ರಾಜನ ಸಿಂಹಾಸನ ಏರಿದವರು ಇಬ್ಬರು ಕೂಡ. ಆದರೆ ಚರಿತ್ರೆ ನಮಗೆ ಸರಿಗೆ ಗೊತ್ತಿಲ್ಲ. ಆದರೆ ಒಂದು ನೋಡಿ, ಶ್ರೀರಂಗಕ್ಕೆ ಹೋದರೆ ಸ್ವರ್ಣವರ್ಣ ತೀರ್ಥರ ವೃಂದಾವನ, ಶ್ರೀಪಾದರಾಜರ ಗುರುಗಳ ವೃಂದಾವನ. ಆ ವೃಂದಾವನ ಚೂರು ಚೆನ್ನಾಗಿ ನೋಡಿ, ಒಳಗೆ ಯತಿಗಳ ಮೂರ್ತಿ, ಮೂರ್ತಿಯ ತಲೆ ಮೇಲೆ ಕಿರೀಟ. ನೋಡಿಲ್ವಾ? ನೋಡಿ, ಈ ಸಲ ನೋಡಿ, ಅವರ ಮೇಲೂ ಕಿರೀಟ. ಎಲ್ಲರೂ ಸಿಂಹಾಸನದಲ್ಲಿ ಕೂತು ಕೂತು ಬಂದವರೇ. ಅದ್ಭುತವಾದ ಪರಂಪರ. ರಾಜರಿಂದ ಚಾಮರ ಹಾಕಿಸಿಕೊಂಡವರು ಅಂದರೆ ದಿಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ತೋರಿಕೊಟ್ಟಂತಹ ಅದ್ಭುತ ವ್ಯಾಸರಾಜರ ನಮ್ಮ ಪರಂಪರೆ. ಆ ಪರಂಪರೆಯಲ್ಲಿ ಅನೇಕ ಜನ ಮಹಾನುಭಾವರು ಬರ್ತಾ ಇದ್ದಾರೆ. ಅಂತಹ ವ್ಯಾಸರಾಜ ಗುರು ಸಾರ್ವಭೌಮರು ಜಗತ್ತಿಗೆ ಅದ್ಭುತವಾದ ವ್ಯಾಸ ಸಾಹಿತ್ಯವನ್ನ ಚೆನ್ನಾಗಿ ಎಲ್ಲರ ಮನಸ್ಸಿಗೆ ಅರ್ಥ ಆಗುವಂತೆ ಹೇಳೋದಲ್ಲದೆ, ನಮ್ಮಂಥವ್ರಿರ್ತಾರಲ್ಲ ಇದು ನಮಗೆ ಎಟಕಲ್ಲ ಅಂತ. ಅಡಿಗೆ ಎಲ್ಲ ಚೆನ್ನಾಗಾಗಿದೆ, ಬಹಳ ಚೆನ್ನಾಗಿದೆ, ಊಟ ಮಾಡಿದವರು ಮೆಚ್ಚಿಕೊಳ್ತಾ ಇದ್ದಾರೆ. ಚಿಕ್ಕ ಕೂಸಿಗೆ ಬಾಯಿ ತೆಗೆದು ನೋಡ್ತಾ ಇದೆ, ಎಲ್ಲಾ ಖಾರ, ಏನ್ ತಿನ್ಬೇಕು ಅರ್ಥ ಆಗಲ್ಲ. ಅದಕ್ಕೆ ಚೆನ್ನಾಗಿ ಅದಕ್ಕೆ ಬೆರೆಸಿ ನೀರು ತುಪ್ಪ ಎಲ್ಲ ಹಾಕಿ ಅದರ ಬಾಯಿಗೂ ಇಟ್ಟಾಗ ಚೆನ್ನಾಗಿದೆ ಅಂತ ಅದು ಸರ್ಟಿಫಿಕೇಟ್ ಕೊಡುತ್ತೆ. ಅದೇ ತರ ನಮಗೆಲ್ಲರಿಗೂ ಬೇಕಾಗಿದ್ದೇನು? ಖಾರವಾದ ವ್ಯಾಸ ಸಾಹಿತ್ಯವನ್ನ, ಗಟ್ಟಿಯಾದ ವ್ಯಾಸ ಸಾಹಿತ್ಯವನ್ನ ಚೂರು ನೀರು ಹಾಕಿದ್ರು. ಯಾವ ನೀರು ಹಾಕಿದ್ರು ಅಂದ್ರೆ ಅನುಭವದ ನೀರು ಹಾಕಿ. ವ್ಯಾಸ ಸಾಹಿತ್ಯ ಅನುಭವಿಸಿ ಅನುಭವದ ನೀರು ಹಾಕಿ ಒಳ್ಳೆ ತುಪ್ಪ, ಭಕ್ತಿ ಎಂಬ ತುಪ್ಪ ಹಾಕಿ ಬೆರೆಸಿ ಬೆರೆಸಿ ನಮಗೆ ಕೊಟ್ಟರು ದಾಸ ಸಾಹಿತ್ಯ. ಅದರಲ್ಲಿ ಸ್ವಲ್ಪ ಗೊಡವೆ ಇದೆ. ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಅಂತ ಜಗಳಾಡ್ತಾ ಇರ್ತಾರೆ. ರಹಸ್ಯ ಏನು ಗೊತ್ತಾ? ಎಲ್ಲವೂ ವ್ಯಾಸ ಸಾಹಿತ್ಯವೇ. ವೇದವ್ಯಾಸರು ಕೊಟ್ಟ ಸಾಹಿತ್ಯ ವ್ಯಾಸ ಸಾಹಿತ್ಯ, ಮತ್ತೆ ದಾಸ ಸಾಹಿತ್ಯ ವೇದವ್ಯಾಸರ ಸಾಹಿತ್ಯವೆಲ್ಲವೂ ದಾಸ ಸಾಹಿತ್ಯವೇ. ದಾಸರಿಗಾಗಿ ಕೊಟ್ಟ ಸಾಹಿತ್ಯ ವೇದವ್ಯಾಸರ ಸಾಹಿತ್ಯ. ಯಾವ ದಾಸರು? ಮುಖ್ಯ ಪ್ರಾಣದೇವರು ಮೊದಲುಕೊಂಡು ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿದ ಮುಖ್ಯ ಪ್ರಾಣದೇವರು ದಾಸರಲ್ಲವೇ? ಲಕ್ಷ್ಮೀದೇವಿ ದಾಸಿ ಅಲ್ಲವೇ? ಇವರೆಲ್ಲರಿಗಾಗಿ ಕೊಟ್ಟ ಶಾಸ್ತ್ರ ಏನಿದೆ, ಅದು ದಾಸಶಾಸ್ತ್ರವೋ ಅಥವಾ ವ್ಯಾಸಶಾಸ್ತ್ರವೋ? ಅಂದ್ರೆ ವೇದವ್ಯಾಸರು ಕೊಟ್ಟ ದಾಸ ಸಾಹಿತ್ಯ, ಸಂಸ್ಕೃತದ ದಾಸ ಸಾಹಿತ್ಯ, ಕನ್ನಡದ ದಾಸ ಸಾಹಿತ್ಯ ಅಂತ ಎರಡಾಯಿತು. ಅದೇ ಸಂಸ್ಕೃತವನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿ ಚೆನ್ನಾಗಿ ಕೊಡಲಿಕ್ಕೆ ಪಳಗಿಸಿ ಕೊಟ್ಟ ಎಂಥ ಪರಂಪರೆ ಬಂತು ನೋಡಿ. ಒಂದು ಕನಕದಾಸರು, ಇನ್ನೊಂದು ಪುರಂದರದಾಸರು. ಪುರಂದರದಾಸರ ಅದ್ಭುತವಾದ ನಾಲ್ಕು ಜನ ಮಕ್ಕಳು. ಅಂತಹ ಪರಂಪರೆಯನ್ನ ವ್ಯಾಸರಾದರು ನಮಗೆ ಕೊಟ್ಟಿದ್ದಾರೆ. ಆ ಒಂದೊಂದು ಒಂದೊಂದು ಹೇಳುತ್ತಾ ಹೋದರೆ ಮತ್ತು ಬರುವ ವ್ಯಾಸರಾದರ ಆರಾಧನೆವರೆಗೂ ಆಗುತ್ತೆ. ನೀವು ಹೀಗೆ ಕೂತಿರಬಹುದು, ನಾನು ಹಾಗೇ ಹೇಳ್ತಾ ಇರಬಹುದು. ಒಬ್ಬೊಬ್ಬರ ಚರಿತ್ರೆ, ಪುರಂದರದಾಸರ ಚರಿತ್ರೆ, ಅವರವರ ಪದಗಳು ಹೇಗೆ ಹೇಗಿದೆ ಅವೆಲ್ಲ ನೋಡುತ್ತಾ ಹೋದರೆ ಆನಂದದ ಸುರಿಮಳೆ ಆಗುತ್ತೆ. ಇದರಿಂದ ಒಂದು ಗೊತ್ತಾಗುತ್ತಲ್ವಾ? ಎಷ್ಟು ಹೊತ್ತಾಯಿತು? ಒಂದು ಗಂಟೆ ಆಯಿತು. ಕೇಳ್ತಾ ಇದ್ರೆ ಸಾಕನಿಸ್ತಾ ಇಲ್ಲ? ಪರವಾಗಿಲ್ಲ, ನಾನೇ ಅಂದ್ಕೊಳ್ಳಲ್ಲ. ಬೇಕು ಬೇಕು ಅನ್ನಿಸ್ತಾ ಇದೆ. ಇದನ್ನ ತೋರಿದವರೇ ನಮ್ಮ ವ್ಯಾಸರಾಗಿದ್ದು ಸಾರ್ವಭೌಮರು. ಏನದು ಅಂದ್ರೆ ಸಂಸಾರದಲ್ಲಿ ಸಿಗುವ ಸುಖಗಳು ಒಂದೊಂದು ನೋಡಿ ಎಂದರು. ಏನಾದರೂ ಹಾಲು ಕುಡಿತೀರಾ, ಕಾಫಿ ಕುಡಿತೀರಾ, ಚೂರು ಕುಡಿದ ಮೇಲೆ ಸಾಕು ಅವತ್ತಿಗೆ, ಹೌದಾ? ಊಟ ಮಾಡ್ತೀರಾ, ಸಾಕು. ಇನ್ನೇನಿದೆ? ಎಲ್ಲವೂ ಸಾಕು ಅವತ್ತಿಗೆ, ಸಾಕು ಸಾಕು. ಅದು ಮುಗಿದುಕೊಳ್ಳೇ ಬೇಡ ಅನಿಸುತ್ತೆ. ಆದರೆ ಈ ಒಂದು ಸುಖ ಯಾವುದರಲ್ಲಿ ಭಗವಂತನ ಚಿಂತನೆ ಮಾಡುತ್ತೀವಲ್ಲ ಅಲ್ಲಿ ಬರುವ ಸುಖ ಬೇಕು ಬೇಕು ಅಂತಲೇ ಇರುತ್ತೆ. ಇದನ್ನ ಜಗತ್ತಿಗೆ ದಾಸ ಸಾಹಿತ್ಯದ ಮೂಲಕ ತೋರಿಸಿಕೊಟ್ಟವರೇ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು. ಅಂಥ ಮಹಾನುಭಾವರು ಆನೆಗೊಂದಿಯಲ್ಲಿ ಚೆನ್ನಾಗಿ ನಮಗೆಲ್ಲ ಅನುಗ್ರಹ ಮಾಡುತ್ತಾ ಈಗಲೂ ವಿಶೇಷವಾಗಿ ವಿರಾಜಮಾನರಾಗಿದ್ದಾರೆ. ಅಂಥ ಮಹಾನುಭಾವರ ಚರಣಾರವಿಂದಕ್ಕೆ ನಾವು ಸಲ್ಲಿಸುವುದೇನಯ್ಯ ಅಂತ ಹೇಳಿದರೆ ಒಂದೇ ಒಂದು ತಾನೆ. ಇವಾಗ ವ್ಯಾಸರಾಜರ ಪದಗಳು ನೆನಪಿಲ್ಲ ನಿಮಗೆ, ವ್ಯಾಸ ಸಾಹಿತ್ಯವೂ ನೆನಪಿಲ್ಲ, ಯಾಕೆ ಓದಲ್ಲ. ಆದರೆ ಎಲ್ಲರ ಕೈಯಲ್ಲಿ ಅದ್ಯಾರು ಪುಸ್ತಕ ಇದೆಯಲ್ಲ, ಹರಿಕಥಾಮೃತ ಸಾರ. ಎಲ್ಲಾ ಭಜನಾ ಮಂಡಳಿ ಎಲ್ಲರೂ ಓದ್ತಾ ಇದ್ದೀರಾ, ಹೌದಾ? ಅನುಷ್ಠಾನಕ್ಕೂ ಇಡುತ್ತಾ ಇದ್ದೀರಾ, ಮೈ ಮರೀತಾ ಇದ್ದೀರಾ, ಅದು ಯಾರು ಕೊಟ್ಟದ್ದು ಗೊತ್ತಾ ಅಂತ ಕೇಳುತ್ತಾರೆ. ವ್ಯಾಸತೀರ್ಥರ ಒಲವೋ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು ಪ್ರಾಣೇಶಗರ್ಪಿಸಿ ವಾದಿರಾಜರ ಕೋಶಕ್ಕೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು. ಜಗನ್ನಾಥದಾಸರ ಹತ್ರ ಬಂದು ನಿಂತು ಬರೆಯಬೇಕು ಅಂತ ಹೇಳಿದ ಅಗ್ರಣಿ ಯಾರು? ವ್ಯಾಸರಾಜರೇ. ಹಾಗಾದರೆ ನಾವು ನಿತ್ಯವೂ ಕೂಡ ಈಗ ವ್ಯಾಸರಾಜರ ಆರಾಧನೆ ಸಂಕಲ್ಪ ಮಾಡೋಣವಾ? ಏನಂತ ಬರೇ ಊಟ ಮಾಡಿ ಹೋಗ್ತಾ ಇದ್ರು, ಈ ಸಲ ಆರಾಧನೆ ಸ್ವಲ್ಪ ಬೇರೆ ಆಗ್ಲಿ. ವ್ಯಾಸರಾಜರು ಕೊಟ್ಟ ಗ್ರಂಥ ಯಾವುದು? ಜಗನ್ನಾಥದಾಸರ ಮೂಲಕ ಹರಿಕಥಾಮೃತ ಸಾರ. ಆ ಹರಿಕಥಾಮೃತ ಸಾರವನ್ನ ವಿಶೇಷವಾಗಿ ಈ ವರ್ಷ ಚಿಂತನೆ ಮಾಡೋಣ. ಹೌದಾ? ಎಲ್ಲ ಚಿಂತನೆ ಮಾಡೋಣ. ಚಿಂತನೆ ಮಾಡಿದ್ದನ್ನ ಬರೋ ವರ್ಷ ಇಲ್ಲಿ ಸೇರಿ ವ್ಯಾಸರಾಜರ ಕೃಷ್ಣಾರ್ಪಣೆ ಬಿಡೋಣ. ಹೌದು, ಎಂಬಲ್ಲಿಗೆ ಒಂದು 5 ನಿಮಿಷ ಜಾಸ್ತಿ ತಗೊಂಡೆ ಕ್ಷಂತವ್ಯ. ವ್ಯಾಸರಾಜರ ಆರಾಧನಾ ಪ್ರಯುಕ್ತ ಈ ರೀತಿಯಾದ ಜ್ಞಾನ ಕಾರ್ಯವನ್ನ ಇಲ್ಲಿ ಸಮಿತಿಯವರು ವಿಶೇಷವಾಗಿ ಮಾಡುತ್ತಾ ಇದ್ದಾರೆ. ಜ್ಞಾನ ಕಾರ್ಯಕ್ಕೆ ಪ್ರಾಧಾನ್ಯವನ್ನು ಕೊಡ್ತಾ ಇದ್ದಾರೆ. ಅದು ರಾಯರಿಗೆ ಅತ್ಯಂತ ಪ್ರೀತಿಕರವಾದ ವಿಷಯ. ಅವರಿಗೆಲ್ಲ ಭಗವಂತ ವಿಶೇಷವಾದ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ಇನ್ನ ವಿಶೇಷ ಹುರುಪನ್ನ ಕೊಟ್ಟು ಮಾಡಿಸಲಿ. ಅವರಿಗೆ ಬೆನ್ನೆಲುಬಾಗಿ ನಿಂತವರೆಲ್ಲ ನೀವೇ. ಆದ್ದರಿಂದ ನಿಮ್ಗೆಲ್ಲರೂ ಭಗವಂತ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ಕೇಳಿದ್ದನ್ನು ಅನುಷ್ಠಾನಕ್ಕಿಡುವಂತಹ ಸೌಭಾಗ್ಯವನ್ನು ಕೊಡಲಿ, ಕೊನೆಗೆ ನನಗೂ ಕೊಡಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.